హయగ్రీవం చిదానంద విగ్రహం సదనుగ్రహం కుశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవ నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్ణసే ఉత్తుంగవాక్తరంగాయ మధ్వదుగ్ధాబ్ధయే నమః గురుమఖిలగుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరాచిదానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యా గురూన్ మమ బ్రహ్మచర్య హరిప్రీతి సువిద్యాపాదశాలిన ఇష్టదాన్ కష్టహర్తృన్న విద్యామాన్యాన్ మునీన్ నమ వాజరాజపదద్వంద్వ వారిజాసక్తమానసాన్ విశ్వప్రియ గురూన్ వందే మందోహం దేవి శుద్ధయే సత్యం సత్యం పునఃసత్యం విష్ణుతీర్థప్రసాదతః సర్వే కామా భవంత్యేవ శపథో బింబసన్నిధౌ చింతామణిం స్వభక్తానాం కల్పవృక్షం జకామదం స్వామినం త్వాం రఘుప్రేమతీర్థం వందేహ్యభీష్టదం శ్రీగురుభ్యో నమః హరి ఓం. ಎರಡನೆಯ ಪ್ರಕರಣವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ, ಉಪನಯನ ಪ್ರಕರಣ. ಈ ಉಪನಯನ ಪ್ರಕರಣದಲ್ಲಿ ಗಾಯತ್ರಿ ಮಂತ್ರದ ವಿಭಾಗಗಳು, ಗಾಯತ್ರಿ ಮಂತ್ರದಲ್ಲಿ ಬರುವಂಥ ಯಾವ ಯಾವ ವ್ಯಾಕೃತಿಗಳಿವೆ, ವ್ಯಾಕೃತಿಗಳ ಋಷಿ ಛಂದಸ್ಸು ದೇವತಾ ಎಲ್ಲವನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಯಾವುದೇ ಮಂತ್ರವನ್ನು ನಾವು ಜಪ ಮಾಡಬೇಕಾದರೆ, ಸಿದ್ಧಿ ಪಡೆಯಬೇಕಾದರೆ, ಆ ಮಂತ್ರದ ಋಷಿ, ಮಂತ್ರದ ಛಂದಸ್ಸು, ಮಂತ್ರದ ದೇವತ ಮೂರನ್ನು ನೆನೆಯಬೇಕು. ನೆನೆಯದಿದ್ದರೆ ನಮಗೆ ಮಂತ್ರದ ಸಿದ್ಧಿ ಆಗಲ್ಲ, ಮಂತ್ರದ ಫಲ ಬರಲ್ಲ. ಹಾಗಾದರೆ ಈ ಗಾಯತ್ರಿ ಮಂತ್ರ ಅಂತ ನಾವೇನು ಚಿಂತನೆ ಮಾಡ್ತಾ ಇದ್ದೇವೆ, ಗಾಯತ್ರಿ ಮಂತ್ರ ಹೇಗೆ ಅಂದರೆ, ನಿನ್ನೆ ಸ್ವಲ್ಪ ವಿಷಯ ಹೇಳಿದ್ದೆ, ಇವತ್ತು ಅದರ ಒಂದು ವಿಶೇಷವಾದ ಚಿತ್ರಣೆ ನೋಡೋಣ. ಗಾಯತ್ರಿ ಅಂತ ಹೇಳಿದ ಕೂಡಲೇ ಸಾಮಾನ್ಯ ಹೊರಗೆ ಎಲ್ಲರಿಗೆ ಬಂದದ್ದು ಐದು ತಲೆ ಇರುವಂಥ ಒಂದು ಹೆಣ್ಣಿನ ಚಿತ್ರ. ಅದರ ಅಭಿಪ್ರಾಯ ಏನು ಅಂದರೆ, ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯವಾದ ಮೂರ್ತಿ ಯಾರು ಅಂದರೆ ಐದು ತಲೆ ಇರುವಂಥ ಹೆಣ್ಣು ಎಂಬ ಕಲ್ಪನೆ. ಆದರೆ ಮಂತ್ರ ಹೆಣ್ಣನ್ನು ಹೇಳತಾ ಇಲ್ಲ, ಗಂಡನ್ನು ಹೇಳತಾ ಇದೆ. ಧಿಯೋ ಯೋ ನಃ ಪ್ರಚೋದಯಾತ್, ಯಹ ಯಾವನಾದರೆ ನಮ್ಮ ಬುದ್ಧಿಯನ್ನು ಪ್ರೇರಣೆ ಮಾಡುತ್ತಾ ಇದ್ದಾನೋ ಅವನನ್ನು ಧೀಮಹಿ ಧ್ಯಾನ ಮಾಡುವೆವು. ಇಲ್ಲಿ ಒಂದು ವೇಳೆ ಪ್ರತಿಪಾದ್ಯ ಮೂರ್ತಿ ಹೆಣ್ಣೇ ಆಗಿದ್ದರೆ ಯಹ ಅಂತ ಬರ್ತಾ ಇದ್ದಿಲ್ಲ, ಯಾ ಅಂತ ಬರ್ತಾ ಇತ್ತು. ಯಾ ಸುಗಂಧಾಸ್ಯನಾಸಾದಿ, ಯಾವಳಾದರೆ ಅಂತ ಬರ್ತಾ ಇತ್ತು. ಇಲ್ಲಿ ಯಹ ಅಂತ ಪುಲ್ಲಿಂಗ ಶಬ್ದ ಪ್ರಯೋಗ ಮಾಡಿದ್ದರಿಂದ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಮೂರ್ತಿ ಗಂಡು ಮೊದಲು ನಿರಾಕರಣೆ ಆಯಿತು. ಯಾರದು ಅಂದರೆ ಪುರುಷ ರೂಪಿ ಭಗವಂತ ನಾರಾಯಣ, ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಭಗವನ್ ರೂಪ. ಯಾಕೆಂದರೆ ದೇವರ ರೂಪಗಳು ಸ್ತ್ರೀ ರೂಪವೂ ಇದೆ, ಪುರುಷ ರೂಪಗಳೂ ಇವೆ. ಆದ್ದರಿಂದ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯವಾದ ಮೂರ್ತಿ ಸವಿತೃಮಂಡಲ ಮಧ್ಯವರ್ತಿಯಾದ ನಾರಾಯಣ. ಹಾಗಾದರೆ ಒಂದು ಹೆಣ್ಣಿನ ಚಿತ್ರ, ಅದಕ್ಕೆ ಐದು ತಲೆ, ಈ ರೀತಿ ಕಲ್ಪನೆ ಬರಬೇಕಾದರೆ ಅವರು ತಮ್ಮ ತಲೆಗೆ ಬಂದಂತೆ ಮಾಡಿದರು ಅಂದರೆ, ಆ ಕಲ್ಪನೆ ಮಾಡಿದವರು ಹೇಳುತ್ತಾರೆ ನಾವು ಮಂತ್ರಾನುಸಾರವಾಗಿ ಮಾಡಿದ್ದು. ಆ ಮಂತ್ರ ಅದಕ್ಕೆ ಹಿನ್ನೆಲೆ ಬರುತ್ತೆ. ಗಾಯತ್ರಿ, ತ್ರಿಪದ, ಪಂಚಶೀರ್ಷ ಇದೆಲ್ಲ ಬರುತ್ತೆ. ತೈತ್ತರಿಯ ಉಪನಿಷತ್ತಿನಲ್ಲಿ ಹಿನ್ನೆಲೆ ಬರುತ್ತೆ ಗಾಯತ್ರಿ. ಇದು ತ್ರಿಪದ, ಮೂರು ಪಾದಗಳಿವೆ. ಪಂಚಶೀರ್ಷ, ಐದು ತಲೆಗಳಿವೆ. ಅದಕ್ಕರಿಂದ ನಾವು ಐದು ತಲೆ ಹಾಕಿದ್ದು ಅಂದರು. ಆದರೆ ಅಲ್ಲಿ ಹೇಳ್ತಾ ಇದ್ದಾರೆ, ಪಂಚಶೀರ್ಷ ಅಂತ ಹೇಳಿದ್ದು ಗಾಯತ್ರಿ ಮಂತ್ರದ ಶೀರ್ಷಗಳಷ್ಟೇ ಹೊರತು ಮಂತ್ರ ಪ್ರತಿಪಾದ್ಯ ದೇವತೆಗೆ ಐದು ತಲೆಗಳಿವೆ ಅಂತ ಅರ್ಥ ಅಲ್ಲ. ಗಾಯತ್ರಿ ಮಂತ್ರ ಐದು ಕಡೆ ನಿಲ್ಲಿಸಿ ಹೇಳಬೇಕು, ಪಂಚಶೀರ್ಷ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಐದು ಕಡೆ ನಿಲ್ಲಿಸಿ ಹೇಳಬೇಕಾದರೆ ಆ ಮಂತ್ರ ಹೇಗೆ? ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ನಾಲ್ಕನೆಯದಾಯಿತು, ಧಿಯೋ ಯೋ ನಃ ಪ್ರಚೋದಯಾತ್. ಐದನೆಯದು. ಹಾಗಾದಾಗ ಈ ಓಂಕಾರ ಏನು ಉಚ್ಚಾರ ಮಾಡಿದವು, ಈ ಓಂಕಾರ ಗಾಯತ್ರಿಯ ಅಂಗ. ಇದಲ್ಲದೆ ಎರಡು ಓಂಕಾರಗಳನ್ನು ಉಚ್ಚಾರ ಮಾಡಬೇಕು. ಹಾಗಾದರೆ ಒಂದು ಗಾಯತ್ರಿ ಮಂತ್ರ ಹೇಳಬೇಕಾದರೆ ಓಂ ಓಂ ಭೂರ್ಭುವಸ್ವಃ ಅಂತಲೇ ಬರಬೇಕು. ಮೊದಲು ಕೊನೆಗೆ ಇರತಕ್ಕಂಥ ಓಂಕಾರ ಸಂಪುಟೀಕರಣ. ಮಧ್ಯೆ ಬಂದ ಅಂದರೆ ಆದಿಯಲ್ಲಿ ಬಂದ ಇನ್ನೊಂದು ಓಂಕಾರ ಗಾಯತ್ರಿ ಮಂತ್ರದ ಅರ್ಥವನ್ನು ಹೇಳುವ ಓಂಕಾರ. ಮೊದಲು ಕೊನೆಗಿರುವ ಓಂಕಾರ ಗಾಯತ್ರಿ ಮಂತ್ರ ಜಪ ಮಾಡಿದಾಗ ಅದರ ಫಲ ಸೋರಿ ಹೋಗದೆ ಇರಲಿಕ್ಕೆ ಹಾಕಿದೆ ಎರಡು. ಸ್ರವತಿ ಅನೋಂಕೃತಂ ಬ್ರಹ್ಮ ಪರಸ್ತಾಚ್ಯ ವಿಶೀರ್ಯತೆ ಅಂತ ಹೇಳುತ್ತಾರೆ. ಆದ ಕಾರಣ ಗಾಯತ್ರಿ ಮಂತ್ರದ ನಿಲುವು ಹೀಗಿದೆ, ಯಾರಾದರೆ ಐದು ಕಡೆ ನಿಲ್ಲಿಸದೆ ಹೇಳುತ್ತಾರೋ ಅವರಿಗೆ ಪಂಚಪಾತಕ ದಾಯಿನಿ. ಐದು ಮಹಾಪಾತಕಗಳನ್ನು ಕೊಡುತ್ತೆ, ಐದು ಕಡೆ ನಿಲ್ಲಿಸಿ ಹೇಳಿದವರಿಗೆ ಪಂಚಪಾತಕ ನಾಶಿನಿ, ಪಂಚಪಾತಕಗಳನ್ನು ನಾಶನ ಮಾಡುತ್ತೆ. ಆದ್ದರಿಂದ ಗಾಯತ್ರಿ ಮಂತ್ರ ಹೇಳಬೇಕಾದ ರೀತಿ ಹೀಗೆ. ಸ್ವರ ಇದೆ, ಸ್ವರ ಸಹಿತ ಹೇಳಬೇಕು, ಐದು ಕಡೆ ನಿಲ್ಲಿಸಿ ಹೇಳಬೇಕು. ಆ ನಿಲ್ಲಿಸಿ ಹೇಳುವಾಗ ಒಂದು ಭಾಗಕ್ಕೂ ಇನ್ನೊಂದು ಭಾಗಕ್ಕೂ ಬಹಳ ಸ್ವಲ್ಪ ಕಾಲ ತಗೋಬೇಕು. ಹೆಚ್ಚು ಕಾಲ ತಗೊಂಡು ಓಂ ಅಂತ ಹೇಳಿ ಬಹಳ ಹೊತ್ತು ಹೇಳಿ ಮತ್ತು ಸ್ವಲ್ಪತ್ತಿಗೆ ಭುರ್ಭುವಸ್ವಃ ಅಂತ ಹೇಳೋದಲ್ಲ. ಉಚ್ಚಾರ ಮಾಡಲಿಕ್ಕೆ ಎಷ್ಟು ಹೊತ್ತು ಬೇಕೋ ಅಷ್ಟು ಮಾತ್ರ ಕಾಲ ತಗೊಂಡು ಹೇಳಬೇಕು. ಇದು ಗಾಯತ್ರಿ ಮಂತ್ರದ ಉಚ್ಚಾರದ ಕ್ರಮ. ಇನ್ನು ಅರ್ಥ ಗೊತ್ತಿಲ್ಲದೆ ಮಂತ್ರ ಎಷ್ಟು ಸಾವಿರ ಜಪ ಮಾಡಿದರೂ ಉಪಯೋಗವಿಲ್ಲ. ಮಂತ್ರದ ಅರ್ಥ ಗೊತ್ತಿರಬೇಕು. ಮಂತ್ರದ ಅರ್ಥ ಗೊತ್ತಿರೋದು ಮಾತ್ರ ಸಾಲದು. ಇನ್ನೇನು, ಮಂತ್ರದಲ್ಲಿ ಎಷ್ಟು ವರ್ಣಗಳಿವೆ? ಮಂತ್ರದಲ್ಲಿ ಎಷ್ಟು ವರ್ಣಗಳಿವೆ, ಆ ವರ್ಣಗಳ ಅಭಿಮಾನಿ ದೇವತೆಗಳ ರೂಪ ಏನು, ಅದು ತಿಳಿದುಕೊಂಡು ನಾವು ಜಪ ಮಾಡಿದರೆ ಆ ಮಂತ್ರ ನಮಗೆ ಫಲ ಕೊಡುತ್ತೆ. ಸಾಮಾನ್ಯವಾಗಿ ನಮಗೆ ಗಾಯತ್ರಿ ಮಂತ್ರ ಮೂಲಭೂತವಾಗಿ ನಮಗೆ ಕೊಟ್ಟದ್ದು ಯಾಕೆ ಅಂದರೆ ನಮಗ ಪರದ್ರವ್ಯ, ಇನ್ನೊಬ್ಬರ ಅನ್ನ, ಇನ್ನೊಬ್ಬರ ದುಡ್ಡು ನಾವು ಬೇಡ ಅಂದರೂ ಬರ್ತಾ ಇರುತ್ತೆ. ಇನ್ನೊಬ್ಬರ ಅನ್ನ ಬೇಡ ಅಂದರೂ ಹೋಗಬೇಕಾಗತ್ತೆ. ಒಬ್ಬರ ಮನೆಗೆ ಊಟಕ್ಕೆ ಹೋಗುವುದು ಅಂದರೂ ಅವರ ಅನ್ನದ ಮೂಲಕ ಅವರ ಪಾಪ ಹರಿದು ಬರುವುದು ಅಂದರೂ ಎರಡೂ ಒಂದೇ. ಪಾಪ ಜಾಸ್ತಿ ಆದಾಗ ಆ ಪಾಪ ಕಳೆದುಕೊಳ್ಳಲಿಕ್ಕೆ ಮುಖ್ಯ ಮಾರ್ಗ ಯಾವುದು ಅಂದರೆ ಅನ್ನದಾನ. ಅನ್ನದ ಮೂಲಕ ಪಾಪ ಹಂಚಿಕೊಡುವುದು, ದುಡ್ಡಿನ ಮೂಲಕ. ದಾನಗಳೆಲ್ಲವೂ ಅಷ್ಟೆ, ಯಾವ ದಾನ ಮುಟ್ಟಿದರೂ ಅದರ ಹಿಂದೆ ನಮ್ಮ ಪಾಪ ಪ್ರಾರಬ್ಧ ಅವರ ಕಡೆಗೆ ಹೋಗಿಬಿಡುತ್ತೆ. ಆದರೆ ಆ ತಗೊಂಡವರು, ಊಟ ಮಾಡಿದವರು, ದಾನ ತಗೊಂಡವರು ಅದರನ್ನು ಕಳಕೊಳ್ಳುವ ತಾಕತ್ತಿರಬೇಕು. ಇನ್ನೊಬ್ಬರು ಕೊಟ್ಟ ಪಾಪ ಅನ್ನದ ಮೂಲಕಾಗಲಿ ದಾನದ ಮೂಲಕಾಗಲಿ ಇನ್ನೊಬ್ಬರು ನಮಗೆ ಕೊಟ್ಟ ಪಾಪವನ್ನು ಕಳ್ಕೊಳ್ಳಿಕ್ಕೆ ತಾಕತ್ತಿಲ್ಲದವರು ದಾನ ತಗೊಳ್ಳಬಾರದು. ಯಾಕೆ? ದಾನ ತಗೊಂಡ ಮೇಲೆ ದಾನ ಖರ್ಚಾಗತ್ತೆ, ಪಾಪ ಉಳಿಯತ್ತೆ. ಹಾಗಾದರೆ ಗಾಯತ್ರಿ ಮಂತ್ರ ಯಾಕೆ ಕೊಟ್ಟದ್ದು ಅಂದ್ರೆ ನಮಗೆ ಪ್ರಧಾನವಾಗಿ ಈ ರೀತಿಯಾದ ನಾನಾ ರೀತಿ ಪಾಪಗಳು, ಇನ್ನೊಬ್ಬರ ಹಣ, ಇನ್ನೊಬ್ಬರ ಅನ್ನ, ಇನ್ನೊಬ್ಬರ ಭೂಮಿ, ಈ ರೀತಿಯಾಗಿ ಏನೇನು ಬಂದಿರುತ್ತೆ ಇದೆಲ್ಲವನ್ನೂ ಕೂಡ ಅದರಿಂದ ಬಂದ ದೋಷ ಪರಿಹಾರ ಮಾಡಲಿಕ್ಕೆ ಗಾಯತ್ರಿ ಮಂತ್ರ ಇರೋದು. ಆದರೆ ಗಾಯತ್ರಿ ಮಂತ್ರ ಸರಿಯಾಗಿ ಜಪ ಮಾಡದಿದ್ದರೆ, ಸಾವಿರ ಸಲ ಮಾಡಿದ್ರೂ ಕೂಡ ಬಂದ ದೋಷ ಹೋಗಲ್ಲ. ಪ್ರಾಯಶಃ ನಿಮಗೆಲ್ಲ ಗೊತ್ತಿರಬಹುದು ಉಪನಿಷತ್ತಿನಲ್ಲಿ ಬರುವ ಕಥ, ಜನಮೇಜಯ ರಾಯ, ತಾನು ವಿಶೇಷವಾಗಿ ಜನಕ ಮಹಾರಾಜ. ಜನಕ ಮಹಾರಾಜ ತಾನು ಆಕಳನ್ನು ದಾನ ಮಾಡುತ್ತಾ ಇದ್ದ. ದಾನ ಮಾಡುವಾಗ ಒಬ್ಬ ಋಷಿ ಬರ್ತಾ ಇದ್ದಾನೆ ಬುಡಿಲ ಅಂತ. ಆತ ಆಕಳನ್ನು ದಾನ ತಗೊಳ್ತಾ ಇದ್ದಾನೆ. ಆಕಳ ದಾನ ತಗೊಂಡಾಗ ರಾಜ ಕೇಳ್ತಾ ಇದ್ದಾನೆ, ಜನಕ ಮಹಾರಾಜ ಮಹಾಜ್ಞಾನಿ, ಹೇ ಮಹರ್ಷಿ, ತಾವು ಗಾಯತ್ರಿ ಮಾಡುತ್ತಾ ಇದ್ದೀರಾ? ಬೆಚ್ಚಿ ಬಿದ್ದ ಋಷಿ. ನಾನು ಬ್ರಾಹ್ಮಣ, ನನ್ನನ್ನು ಗಾಯತ್ರಿ ಮಾಡುತ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಲ್ಲ. ಹೌದು. ಯಾಕೆ ಅಂದರೆ ಆಕಳು ದಾನ ತಗೊಂಡರೆ ಆ ದಾನ ತಗೊಂಡ ದೋಷ ಗಾಯತ್ರಿ ಮಾಡುವವನಲ್ಲಿ ಕಾಣಬಾರದು. ನಿಮ್ಮ ಮುಖದಲ್ಲಿ ಆಕಳು ದಾನ ತಗೊಂಡ ದೋಷ ಕಾಣತಾ ಇದೆ, ಆದ ಕಾರಣ ನೀವು ಗಾಯತ್ರಿ ಮಾಡುತ್ತಾ ಇದ್ದೀರಾ ಅಂತ ಕೇಳಿದೆ. ಮಾಡುತ್ತಾ ಇದ್ದೇನೆ, ಎಷ್ಟು ನಿಯಮ ಉಂಟೋ ಅಷ್ಟು ಮಾಡುತ್ತಾ ಇದ್ದೇನೆ, ಸಾವಿರ ಸಂಖ್ಯೆಗಳಲ್ಲಿ. ಹೌದಾ? ಹಾಗಾದರೆ ಗಾಯತ್ರಿ ಮಂತ್ರದ ಪ್ರಥಮ ವರ್ಣದ ಪ್ರತಿಪಾದ್ಯ ಭಗವದ್ ರೂಪ ಯಾವುದು? ಬಂದ ಉತ್ತರ ಗೊತ್ತಿಲ್ಲ. ಆಗ ಬ್ರಾಹ್ಮಣ ಕೇಳಿದ, ರಾಜ ನಿನಗೆ ಗೊತ್ತಿದ್ರೆ ಹೇಳು. ರಾಜನಂದ, ನಾನು ಕ್ಷತ್ರಿಯ, ನೀನು ಬ್ರಾಹ್ಮಣ, ನಿನಗೆ ನಾನು ಉಪದೇಶ ಕೊಡಬಾರದು. ಆದ್ದರಿಂದ ನೀನು ಯಾರನ್ನ ಕೇಳಬೇಕು ಅಂದ್ರೆ ನಿನ್ನ ಗುರುಗಳನ್ನು ಕೇಳು. ಗುರುಗಳತ್ರ ಹೋದ, ಕೇಳಿದ ಬ್ರಾಹ್ಮಣ. ಕೇಳಿದಾಗ ಉತ್ತರ ಕೊಟ್ರು, ಗಾಯತ್ರಿ ಮಂತ್ರದ ಪ್ರಥಮ ವರ್ಣ ತತ್ ಏನು ಶುರುವಾಗ್ತಾ ಇದೆ, ಆ ಪ್ರಥಮ ವರ್ಣದ ಪ್ರತಿಪಾದ್ಯ ಭಗವದ್ ರೂಪ ಅಗ್ನಿ ಅಂತರ್ಗತ ಪರಶುರಾಮ. ಯಾರಾದರೆ ಗಾಯತ್ರಿ ಮಂತ್ರ ಜಪ ಮಾಡುವಾಗ ಪ್ರಥಮ ವರ್ಣದಲ್ಲಿ ನಿಂತು ನಮ್ಮ ಪಾಪಗಳನ್ನು ಕತ್ತರಿಸಿ ಹಾಕುವ ಪರಶುರಾಮನನ್ನ ನೆನೆದು ಗಾಯತ್ರಿ ಜಪ ಮಾಡುತ್ತಾರೋ ಅಂಥವರಿಗೆ ಮಾತ್ರ ಪಾಪ ಕತ್ತರಿಸಿ ಹೋಗುತ್ತೆ. ಆತನ್ನು ನೆನೆಯದೆ ಎಷ್ಟು ಸಲ ಉಚ್ಚಾರ ಮಾಡಿದರೂ ಗಾಯತ್ರಿ ಅದರ ಫಲ ತೋರುವುದಿಲ್ಲ. ಹಾಗಾದರೆ ಗಾಯತ್ರಿಯಲ್ಲಿ ನಾವು ನಿತ್ಯವೂ ಜಪ ಮಾಡುವ ಓಂಕಾರ ವ್ಯಾಕೃತಿಗಳ ಸಹಿತವಾದ ಗಾಯತ್ರಿಯಲ್ಲಿ ಯಾವ ಯಾವ ವರ್ಣಗಳು, ಎಷ್ಟೆಷ್ಟು ವರ್ಣಗಳಿಗೆ ಯಾವ ಯಾವ ದೇವತಾ ಅಂತ ತಿಳಿದು ನಾವು ಜಪ ಮಾಡಬೇಕು. ಅಷ್ಟೇ ಅಲ್ಲ, ಗಾಯತ್ರಿ ಎಷ್ಟು? ತ್ರಿಪದ, ಮೂರು ಪಾದಗಳಲ್ಲಿರುವಂಥದ್ದು. ಆ ಮೂರು ಪಾದಗಳಿಗೂ ಅಭಿಮಾನಿ ಭಗವದ್ ರೂಪಗಳ ಚಿಂತನೆ ಮಾಡಬೇಕು. ಐದು ಶೀರ್ಷಗಳು, ಐದು ಕಡೆ ನಿಲ್ಲಿಸಬೇಕು. ಆ ಶೀರ್ಷಗಳಿಗೆ ಅಭಿಮಾನಿ ಭಗವದ್ ರೂಪ, ನಿಯಾಮಕ ಭಗವದ್ ರೂಪ ನೆನೆಯಬೇಕು. ನೆನೆದು ಈ ರೀತಿ ಗಾಯತ್ರಿ ಜಪ ಮಾಡಬೇಕು. ಅಷ್ಟೇ ಅಲ್ಲ, ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯ ಮೂರ್ತಿ ನಾರಾಯಣ ಆದರೆ ಗಾಯತ್ರಿ ಮಂತ್ರದೊಳಗಿರುವ ಮೂರ್ತಿ ತುಂಬಾ ಇವೆ. ಗಾಯತ್ರಿ ಮಂತ್ರಸ್ಥ, ಗಾಯತ್ರಿ ಮಂತ್ರದೊಳಗಿರುವ ದೇವರ ರೂಪಗಳು ತುಂಬಾ ಇವೆ. ಗಾಯತ್ರಿ ಮಂತ್ರದಿಂದ ಗೊತ್ತಾಗುವ ದೇವರ ರೂಪ ಸೂರ್ಯಮಂಡಲ ಮಧ್ಯವರ್ತಿ ನಾರಾಯಣ. ಅದರನ್ನು ವಿಸ್ತಾರವಾಗಿ ಹೇಳುತ್ತಾ ಇದ್ದಾರೆ. ಗಾಯತ್ರಿ ಮಂತ್ರದಲ್ಲಿ ಬರತಕ್ಕಂಥ ಓಂಕಾರ, ಅದಕ್ಕೆ ಭಗವಂತನೇ ಭಗವಾನ್ ಋಷಿ, ಭಗವಂತನೇ ಋಷಿ, ಗಾಯತ್ರಿ ಛಂದಸ್ಸು. ಒಂದು ಪ್ರಶ್ನೆ ಒಂದು ಉಳಿದಿತ್ತು, ಹಾಗಾದರೆ ಸ್ತ್ರೀ ಮೂರ್ತಿ ಗಾಯತ್ರಿ ಈ ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟಿಲ್ಲವೇನು? ಅಂದರೆ ಆ ಒಬ್ಬ ಮೂರ್ತಿ, ಒಂದೇ ತಲೆ ಇರುವ ಗಾಯತ್ರಿ ದೇವಿ ಯಾರು? ಗಾಯತ್ರಿ ಎಂಬ ಛಂದಸ್ಸೇನಿದೆ ಆ ಛಂದಸ್ಸಿಗೆ ಅಭಿಮಾನಿ ದೇವತಾ ಸ್ತ್ರೀ ಮೂರ್ತಿ. ಆಕೆ ಒಳಗೆ ಭಗವಂತ ಗಾಯತ್ರಿ ನಾಮಕನಾಗಿ ಛಂದೋಭಿಮಾನಿ ರೂಪದಿಂದ ಭಗವಂತ ನಿಂತಿದ್ದಾನೆ. ಆತನ ಹೆಸರು ಗಾಯತ್ರಿ. ಸರಿ, ಓಂಕಾರಕ್ಕೆ ಭಗವಂತ ಆತನೇ ಋಷಿ, ಗಾಯತ್ರಿ ಛಂದಸ್ಸು, ಸಕಲ ಕಲ್ಯಾಣ ಗುಣ ಗಣ ಪರಿಪೂರ್ಣನಾದ ನಾರಾಯಣನೇ ದೇವತ. ಓಂ ಅಂತ ಹೇಳಿದಾಗೆಲ್ಲ ನಾರಾಯಣನ ನೆನಪಾಗಬೇಕು. ನಂತರ ಹೇಳ್ತಾ ಇದ್ದಾರೆ, ಈ ಮೂರು ವ್ಯಾಕೃತಿಗಳು ಬರ್ತಾ ಇವೆ, ಭೂಹು ಭುವಃ ಸ್ವಃ ಅಂತ ಮೂರು ವ್ಯಾಕೃತಿಗಳು. ಮೂರು ವ್ಯಾಕೃತಿಗಳನ್ನ ಒಟ್ಟು ಸೇರಿಸಿ ಹೇಳಿದಾಗ ಅದು ಒಂದು ಮಂತ್ರ. ಆ ಮೂರಕ್ಕೂ ಸೇರಿ ಒಬ್ಬ ಋಷಿ, ಒಂದು ದೇವತ, ಒಂದು ರೀತಿ ಛಂದಸ್ಸು. ಬಿಡಿಸಿದಾಗ ಭೂಹು ಎಂಬುದೇ ಪ್ರತ್ಯೇಕ ಮಂತ್ರ, ಭುವಃ ಎಂಬುದೇ ಪ್ರತ್ಯೇಕ ಮಂತ್ರ, ಸ್ವಃ ಎಂಬುದೇ ಪ್ರತ್ಯೇಕ ಮಂತ್ರ. ಒಂದೊಂದಕ್ಕೂ ಬೇರು ಬೇರು ಋಷಿಗಳಿದ್ದಾರೆ ಎಂಬುದನ್ನ ಇಲ್ಲಿ ಸ್ಪಷ್ಟ ತಿಳಿಸಿಕೊಡ್ತಾ ಇದ್ದಾರೆ. ಭೂರಾದೀನಾಂ ತಿಸೃಣಾಮಪಿ ವ್ಯಾಕೃತೀನಾಂ ಅವಿಶೇಷೇಣ ಬ್ರಹ್ಮ ಋಷಿ. ಮೂರಕ್ಕೂ ಸೇರಿ ಒಟ್ಟು ಭೂರ್ಭುವಸ್ವಃ ಅಂತ ಹೇಳ್ತೀವಲ್ಲ, ಹಾಗಾದರೆ ಆ ಮೂರಕ್ಕೂ ಸೇರಿ ಬ್ರಹ್ಮದೇವದೇ ಋಷಿಗಳು, ಗಾಯತ್ರಿ ಛಂದಸ್ಸು. ಯಾರು ಈ ವ್ಯಾಕೃತಿಗಳಿಗೆ, ವ್ಯಾಕೃತಿ ಮಂತ್ರ ಪ್ರತಿಪಾದ್ಯ ಭಗವದ್ ರೂಪ ಯಾವುದು ಅಂದರೆ ಮೂರಕ್ಕೂ ಸೇರಿ ಒಂದು ರೂಪ ಇದೆ, ಒಂದೊಂದಕ್ಕೂ ಬೇರು ಬೇರು ರೂಪಗಳಿವೆ, ಇದು ವಿಶೇಷ. ಹೇಳ್ತಾ ಇದ್ದಾರೆ, ಉದ್ಯದಾದಿತ್ಯ ವರ್ಣ, ಉದಯಿಸುವ ಸೂರ್ಯನ ಬಣ್ಣದಂತೆ ಬಣ್ಣ ಹೊಂದಿರುವ ಜ್ಞಾನ ಅಭಯ ಮುದ್ರಾಯುತ ಹಸ್ತದ್ವಯ ಭಗವಾನ್ ಶ್ರೀಹರಿಹಿ ದೇವತ. ಶ್ರೀಹರಿ ಇದಕ್ಕೆ ದೇವತ. ಹೇಗಿದ್ದಾನೆ? ಹಸ್ತದ್ವಯ, ಎರಡು ಕೈಗಳಿಟ್ಟುಕೊಂಡಿದ್ದಾನೆ. ಜ್ಞಾನ ಅಭಯ ಮುದ್ರಾಯುತ, ಒಂದು ಜ್ಞಾನ ಮುದ್ರ, ಒಂದು ಅಭಯ ಮುದ್ರ. ಈ ಎರಡು ಮುದ್ರೆಗಳಿಂದ ಕೂಡಿದ ಎರಡು ಕೈಗಳಿರುವ ಹರಿಯೇ ಮೂರು ವ್ಯಾಕೃತಿಗಳಿಗೆ ದೇವತ. ಇಲ್ಲಿ ಉದ್ಯದಾದಿತ್ಯ ವರ್ಣ ಅಂತ ಹೇಳಿದರು. ಅವಾಗ ನಾವು ಸ್ವಲ್ಪ ಏನು ಮಾಡುತ್ತೇವೆ, ಉದಯಿಸುವ ಸೂರ್ಯನನ್ನು ನೋಡುತ್ತೇವೆ, ಇದೇ ಬಣ್ಣ ದೇವರಿಗೆ ಇದೆ ಅಂತ ಚಿಂತನೆ ಮಾಡುತ್ತೇವೆ. ಇಲ್ಲ, ಈ ಉದಯಿಸುವ ಸೂರ್ಯನ ಬಣ್ಣ ಪ್ರಾಕೃತ, ದೇವರ ಬಣ್ಣ ಅಪ್ರಾಕೃತ. ಈ ಸೂರ್ಯನ ಬಣ್ಣ ಏನಿದೆ ಅಂಥದ್ದೇ ಅಪ್ರಾಕೃತ ಬಣ್ಣ ಹೊಂದಿರುವವ ದೇವ. ಇಲ್ಲದಿದ್ದರೆ ಈ ಪ್ರಾಕೃತ ಬಣ್ಣವೇ ದೇವರಿಗಿದೆ ಅಂತ ಹೇಳಿದರೆ ದೇವರಲ್ಲಿ ದೋಷಾರೋಪಣೆ ಮಾಡಿದಂತಾಗುತ್ತೆ, ಪ್ರಕೃತಿಗೆ ಸಂಬಂಧ ಹಚ್ಚಿದಂತಾಗುತ್ತೆ, ದೇವರಿಗೆ ಪ್ರಕೃತಿಯಿಂದ ಬದ್ಧ ಅಂತ ಹೇಳಿದಾಗುತ್ತೆ. ಆದ್ದರಿಂದ ಪ್ರಕೃತಿಯಲ್ಲಿರುವ ಈ ಉದಯಿಸುವ ಸೂರ್ಯನ ಬಣ್ಣ ಏನಿದೆ ಅದರಂತಿರುವ ಅಪ್ರಾಕೃತ ಬಣ್ಣದಿಂದ ಕೂಡಿರುವಂಥ ಶ್ರೀಹರಿಯೇ ಮೂರು ವ್ಯಾಕೃತಿಗಳಿಗೆ ಸೇರಿ ದೇವತ. ವಿಶೇಷೇಣತು ಒಡೆದು ನೋಡೋಣ, ಒಂದೊಂದು ಬೇರು ಬೇರು ಮಂತ್ರ ಆದರೆ ಹೇಗೆ ಅಂದರೆ ಹೇಳ್ತಾ ಇದ್ದಾರೆ, ಭೂಹು ಇತ್ಯಸ್ಯ, ಭೂಹು ಎಂಬುದೇ ಒಂದು ಮಂತ್ರ. ಆ ಮಂತ್ರಕ್ಕೆ ವಿಶ್ವಾಮಿತ್ರರ ಋಷಿಗಳು, ಗಾಯತ್ರಿ ಛಂದಸ್ಸು. ದೇವತ ಯಾರು ಅಂದ್ರೆ ಹೇಳ್ತಾ ಇದ್ದಾರೆ, ಸ್ಫೂರ್ತಿ ರೂಪತ್ವಾತ್ ಪೂರ್ಣ ರೂಪತ್ವಾಚ್ಚ ಭೂರ್ನಾಮ ಅಗ್ನ್ಯಂತರ್ಗತ ಶ್ರೀ ಅನಿರುದ್ಧ ವರಾಹಶ್ಚ ದೇವತ. ಭೂಹು ಎಂಬ ವ್ಯಾಕೃತಿ ಏನನ್ನು ತಿಳಿಸಿಕೊಡ್ತಾ ಇದೆ, ದೇವರನ್ನು ತಿಳಿಸಿಕೊಡ್ತಾ ಇದೆ. ಯಾವ ದೇವರನ್ನ ಅಂದ್ರೆ ಅನಿರುದ್ಧ ಮತ್ತು ವರಾಹ ಎರಡು ರೂಪಗಳನ್ನು ತಿಳಿಸಿಕೊಡ್ತಾ ಇದೆ ಭೂಹು ಎಂಬ ವ್ಯಾಕೃತಿ. ಈ ಎರಡು ರೂಪಗಳ ಕುರಿತು ಹೇಳ ಭೂಹು ಅಂದ್ರೆ ಏನು ಹೇಳ್ತಾ ಇದೆ ಅಂದ್ರೆ, ಈ ಭಗವಂತ ಸ್ಫೂರ್ತಿ ರೂಪ. ಅಂದರೆ ತನಗೆ ನಾನಾ ರೀತಿಯಾದ ಸ್ಫೂರ್ತಿ ಇದೆ, ತನ್ನನ್ನು ನೆನೆದವರಿಗೆ ನಾನಾ ಸ್ಫೂರ್ತಿಯನ್ನು ಕೊಡುವವ. ಅಷ್ಟೇ ಅಲ್ಲ, ಪೂರ್ಣ ರೂಪ. ಭೂಹು ಅಂದರೆ ಏನರ್ಥ? ಪೂರ್ಣ ಅಂತರ್ಥ. ಪೂರ್ಣನಾದ್ದರಿಂದ ದೇವರನ್ನು ವ್ಯಾಕೃತಿ ಭೂಹು ಅಂತ ಕರೀತಾ ಇದೆ. ಭೂಹು ಅಂದರೆ ಭಗವಂತ, ಪೂರ್ಣ. ನಾ ಈ ರೀತಿಯಾಗಿ ಅಗ್ನಿ ಅಂತರ್ಗತನಾದ ಅನಿರುದ್ಧ ಮತ್ತು ವರಾಹ ಇಬ್ಬರೂ ಕೂಡ ಇಲ್ಲಿ ಪ್ರತಿಪಾದ್ಯರಾಗಿದ್ದಾರೆ ಭೂಹು ಎಂಬ ವ್ಯಾಕೃತಿಗೆ. ಇನ್ನ ಎರಡನೆಯದು ಭುವಃ ಅಂತ. ಭುವಃ ಎಂಬ ವ್ಯಾಕೃತಿಗೆ ಜಮದಗ್ನಿಗಳೇ ಋಷಿಗಳು, ಉಷ್ಣಿಕ್ಛಂದ ಉಷ್ಣಿಕ್ಛಂದಸ್ಸು. ಇನ್ನ ಯಾರು ಈ ದೇವತ ಅಂದ್ರೆ ಹೇಳ್ತಾ ಇದ್ದಾರೆ, ವಾಯುವಂತರ್ಗತ ಪ್ರದ್ಯುಮ್ನ ನೃಸಿಂಹಶ್ಚ ದೇವತ. ಮೊದಲು ಬಂದದ್ದು ಅನಿರುದ್ಧ, ನಂತರ ಬಂದದ್ದು ಪ್ರದ್ಯುಮ್ನ, ಮೊದಲು ಬಂದದ್ದು ವರಾಹ, ನಂತರ ಬಂದದ್ದು ನರಸಿಂಹ. ಪ್ರದ್ಯುಮ್ನ ನರಸಿಂಹಶ್ಚ ದೇವತ. ಯಾರೀತ? ವಾಯುವಂತರ್ಗತ ಭುವಃ ಎಂಬ ವ್ಯಾಕೃತಿ ಏನು ತೋರಿಕೊಡ್ತಾ ಇದೆ? ಯಾರನ್ನು ಅಂದ್ರೆ ವಾಯುವಿನ ಒಳಗಿರುವ ಮುಖ್ಯ ಪ್ರಾಣನೊಳಗಿರುವಂಥ ಪ್ರದ್ಯುಮ್ನ ಮತ್ತು ನೃಸಿಂಹ, ಈ ಎರಡು ರೂಪಗಳನ್ನು ತೋರಿಸಿಕೊಡ್ತಾ ಇದೆ. ಅಷ್ಟೇ ಅಲ್ಲ, ಆ ದೇವರ ಗುಣವನ್ನು ತಿಳಿಸಿಕೊಡ್ತಾ ಇದೆ. ಏನದು ಅಂದ್ರೆ ಭುವಃ ಅಂದರೆ ಭಾವನಾತ್ ಜಗತಃ ಉತ್ಪಾದನಾತ್ ಭೂರಿ ವೀರ್ಯ ವತ್ವಾತ್ ಭೂತಿ ವರತ್ವಾಚ್ಚ ಭುವರ್ನಾಮ. ದೇವರನ್ನು ವ್ಯಾಕೃತಿ ಭುವಃ ಅಂತ ಕರೀತಾ ಇದೆ. ದೇವರ ಹೆಸರೇ ಭುವಃ ಅಂತ, ವ್ಯಾಕೃತಿ ಒಳಗಿರುವ ದೇವರ ಹೆಸರು ಭುವಃ ಅಂತ. ಯಾಕೆ ಬಂತು ಅಂದ್ರೆ ಹೇಳುತ್ತಾರೆ, ಈತ ಭಾವನಾತ್ ಭಾವನಾತ್ ಭುವಃ. ಭಾವನಾತ್ ಅಂದ್ರೆ ಅರ್ಥ ಏನು? ಜಗತಃ ಉತ್ಪಾದನಾತ್, ಜಗತ್ತನ್ನ ಉತ್ಪಾದನೆ ಮಾಡುತ್ತಾನೆ, ಜಗತ್ತಿಗೆ ಭಾವನೆ ಇರುವಿಕೆ ಕೊಡತಾನೆ. ಆದ್ದರಿಂದ ಈತನಿಗೆ ಭುವಃ ಅಂತ ಹೆಸರು. ಈತ ಭೂರಿ ವೀರ್ಯ ವತ್ವಾತ್ ಮಹಾವೀರ್ಯವಂತ, ಆದ್ದರಿಂದ ಈತನಿಗೆ ಭುವಃ ಅಂತ ಹೆಸರು. ಅಷ್ಟೇ ಅಲ್ಲ, ಭೂತಿ ವರತ್ವಚ್ಚ ತುಂಬಾ ಅರ್ಥ ಹೇಳ್ತಾ ಇದ್ದಾರೆ. ಭೂತಿ ಅಂದ್ರೆ ಏನು? ಸಂಪತ್ತು. ಭೂತಿ ವರತ್ವಚ್ಚ ಅಂತ, ಸಂಪತ್ತುಗಳಲ್ಲೇ ದೊಡ್ಡ ಸಂಪತ್ತು ದೇವರೇ. ಉತ್ತಮಾಧಿಕಾರಿಗಳಿಗೆ ಭಾಷ್ಯ ಹೇಳ್ತಾ ಇದೆ, ಅಧಮಾಧಿಕಾರಿಗಳಿಗೆ ದೇವರಿಂದ ಏನೋ ಬೇಕು, ಮಧ್ಯಮಾಧಿಕಾರಿಗಳಿಗೆ ದೇವರು ಚೂರು ಬೇಕು, ಆತನಿಂದ ಎಲ್ಲವೂ ಬೇಕು, ಉತ್ತಮಾಧಿಕಾರಿಗಳಿಗೆ ನೀನೇ ಬೇಕು, ನಿನ್ನಿಂದ ಏನೂ ಬೇಡ. ಸಂಪತ್ತು ನೀನೇ ನನಗೆ ಸಂಪತ್ತು, ನಿನ್ನ ಬಿಟ್ಟು ಬೇರೆ ಸಂಪತ್ತಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಆದ್ದರಿಂದ ಜಗತ್ತಿನಲ್ಲಿ ಜೀವನಿಗೆ ಬೇಕಾದ ಉತ್ತಮವಾದ ಸಂಪತ್ತು, ಉತ್ತಮೋತ್ತಮವಾದ ಸೂಪರ್ಲೇಟಿವ್, ಇನ್ನೇ ಅದರ ಮೀರಿ ಯಾವ ಸಂಪತ್ತು ಇಲ್ಲ, ಅಂಥ ಸಂಪತ್ತೇ ತಾನು. ಸಂಪತ್ತಿನ ರೂಪದಿರುವವ ಭೂರಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಈತ ಭೂತಿ ವರತ್ವಚ್ಚ, ಭೂತಿಗಳಲ್ಲಿ ವರ, ಆದ್ದರಿಂದ ಈತ ಭುವಃ ಅಂತ ಕರೆಸಿಕೊಂಡಿದ್ದಾನೆ. ಯಾರು? ವಾಯುವಂತರ್ಗತ ಪ್ರದ್ಯುಮ್ನ ನೃಸಿಂಹ ಇಬ್ಬರನ್ನು ಭುವಃ ಅಂತ ಕರೀತಾ ಇದೆ. ನಂತರ ಬರತಕ್ಕಂಥ ವ್ಯಾಕೃತಿ ಸುವಃ. ಸುವಃ ಅಂದ್ರೆ ಹೇಳ್ತಾರೆ, ಸ್ವಿತ್ಯಾನಂದ ಸಮುದ್ದಿಷ್ಟು ವರಿತಿ ಜ್ಞಾನ ಮುಚ್ಚತೆ. ಸುವಃ ಅಂತ ಹೇಳಿದಾಗ ಸು ಅಂತ ಹೇಳಿದರೆ ಆನಂದ, ವಹ ಅಂತ ಹೇಳಿದರೆ ಜ್ಞಾನ, ಜ್ಞಾನ ಆನಂದ ಪೂರ್ಣ ಸುವಃ ಅಂದರೆ ಹೇಳ್ತಾ ಇದ್ದಾರೆ. ಸುವಃ ಎಂಬುದಕ್ಕೆ ಯಾರು ಋಷಿಗಳು ಅಂದರೆ ಭರದ್ವಾಜರೇ ಋಷಿಗಳು. ಅನುಷ್ಟುಪ್ ಛಂದಸ್ಸು ದೇವರೇ ಈ ವ್ಯಾಕೃತಿಯಲ್ಲಿ ಸುವಃ ಅಂತ ಕರೆಸಿಕೊಂಡಿದ್ದಾನೆ. ಈ ದೇವರ ಸುವಃ ಎಂಬ ಹೆಸರು ಬರಲಿಕ್ಕೆ ಕಾರಣ ಏನು ಅಂದರೆ ಸುಬಲ ರೂಪತ್ವಾತ್ ಅನಂತ ಸುಖವತ್ವಾಚ. ಈತ ಒಳ್ಳೆ ಬಲರೂಪನೂ ಹೌದು, ಒಳ್ಳೆ ಸುಖಭರಿತನೂ ಹೌದು. ಈ ನಾವು ಸುಖ ಭರಿತರೆ ಜೀವನು ಎಷ್ಟು ಆಕಾರ ಇದೆ, ಇಡೀ ಆನಂದದಿಂದಲೇ ತುಂಬಿದ್ದಾನೆ ದೇವರು, ಆನಂದದಿಂದಲೇ ತುಂಬಿರೋದು. ವ್ಯತ್ಯಾಸ ಏನು ಅಂದರೆ ದೇವರ ಆನಂದ ಸ್ವತಂತ್ರ, ನಮ್ಮ ಆನಂದ ಪರತಂತ್ರ. ದೇವರು ಕೊಟ್ಟರೆ ಬರಬೇಕು, ಇಲ್ಲದರೆ ಇಲ್ಲ. ಇನ್ನೊಂದು, ನಮ್ಮ ಆನಂದಕ್ಕೂ ದೇವರ ಆನಂದಕ್ಕೂ ತುಂಬ ಭೇದ, ತುಂಬ ವಿಲಕ್ಷಣ. ಆದ್ದರಿಂದ ಜೀವ ವಿಲಕ್ಷಣವಾದ, ವಿಲಕ್ಷಣ ಸುಖಭರಿತ, ವಿಲಕ್ಷಣ ಬಲಭರಿತ, ಇದನ್ನೇ ಸುವಹ ಅಂತ ತೋರಿಸಿಕೊಡ್ತಾ ಇದೆ. ಯಾರೀತ ಅಂದರೆ ಸೂರ್ಯಾಂತರ್ಗತ ಸಂಕರ್ಷಣ ಕಪಿಲಶ್ಚ ದೇವತಾ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ. ಭೂಹು ಭುವಃ ಸ್ವಃ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ. ಸಂಕರ್ಷಣ ನಂತರ ಬಂದ ರೂಪ, ಎರಡನೇ ರೂಪ ಯಾವುದು? ಕಪಿಲ. ಭೂಹು ಎಂಬುದಕ್ಕೆ ಅನಿರುದ್ಧ ವರಾಹ, ಭುವಃ ಎಂಬುದಕ್ಕೆ ಪ್ರದ್ಯುಮ್ನ ನೃಸಿಂಹ, ಸ್ವಃ ಎಂಬುದಕ್ಕೆ ಸಂಕರ್ಷಣ ಕಪಿಲ. ಇಷ್ಟು ಮೂವರು ಪ್ರತ್ಯೇಕ ಪ್ರತ್ಯೇಕ ರೂಪದಿಂದ ಇದ್ದಾರೆ. ಇದನ್ನೆಲ್ಲ ಕೂಡ ಗಾಯತ್ರಿ ಮಂತ್ರ ಹೇಳುವಾಗ ಅವಶ್ಯವಾಗಿ ನೆನೆಯಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸರಿ, ಇನ್ನ ಗಾಯತ್ರಿಯಾಹ ವಿಶ್ವಾಮಿತ್ರ ಋಷಿ ಗಾಯತ್ರಿ ಛಂದ. ಗಾಯತ್ರಿ ಮಂತ್ರಕ್ಕೆ ವಿಶ್ವಾಮಿತ್ರ ಋಷಿಗಳು, ಬ್ರಹ್ಮ ಗಾಯತ್ರಿಗೆ ಬ್ರಹ್ಮದೇವರೇ ಋಷಿಗಳು. ವ್ಯಾಕೃತಿ ಇಲ್ಲದ ಗಾಯತ್ರಿ ಬ್ರಹ್ಮ ಗಾಯತ್ರಿ, ಆ ಬ್ರಹ್ಮ ಗಾಯತ್ರಿಗೆ ಋಷಿಗಳು ಬ್ರಹ್ಮದೇವರು. ವ್ಯಾಕೃತಿ ಸಹಿತವಾದ ಗಾಯತ್ರಿಯನ್ನ ಕಂಡವರು ವಿಶ್ವಾಮಿತ್ರರು, ಅವರೇ ಇದಕ್ಕೆ ಋಷಿಗಳಾಗಿದ್ದಾರೆ. ಗಾಯತ್ರಿ ಛಂದಸ್ಸು. ಇನ್ನ ದೇವರು ಯಾರು ಅಂದ್ರೆ ಶ್ರೀ ನಾರಾಯಣೋ ದೇವತಾ. ಯಾವ ನಾರಾಯಣ ಅಂದ್ರೆ ಪ್ರೋದ್ಯದಾದಿತ್ಯವರ್ಣ, ಉದಯಿಸುವ ಸೂರ್ಯನ ಬಣ್ಣಕ್ಕೆ ಸಮಾನವಾದ ಅಪ್ರಕೃತ ಉದಯಿಸುವ ಬಣ್ಣ ಇರುವಂಥವ. ಸೂರ್ಯಮಂಡಲ ಮಧ್ಯಗ, ಸೂರ್ಯಮಂಡಲ ಮಧ್ಯದಲ್ಲಿ ಇರುವಂಥವ. ಚಕ್ರ ಶಂಖ ದೋರ್ದ್ವಯ, ಎರಡು ಕೈಗಳಲ್ಲಿ ಚಕ್ರ ಶಂಖ ಹಿಡ್ಕೊಂಡಿರುವಂಥ ನಾರಾಯಣನೇ ಗಾಯತ್ರಿ ಮಂತ್ರಕ್ಕೆ ಪ್ರತಿಪಾದ್ಯ ಮೂರ್ತಿ. ಇಲ್ಲಿ ಹೇಳ್ತಾ ಇದ್ದಾರೆ, ಗಾಯತ್ರಿ ಮಂತ್ರ ಜಪ ಮಾಡುವಾಗ ಮೊದಲನೆಯ ವರ್ಣವನ್ನು ಕಡ್ಡಾಯವಾಗಿ ಅವಶ್ಯವಾಗಿ ನಾವು ಚಿಂತನೆ ಮಾಡಿಯೇ ಜಪ ಮಾಡೋಣ. ಯಾಕೆ ಅಂದರೆ ನಾವು ದಿನಾಗ್ಲೂ ತಿನ್ನುವ ಅನ್ನ ಅದರಲ್ಲಿ ಏನಾದರೂ ಸೇರಿರಬಹುದು, ಅಥವಾ ತಪ್ಪಿದ್ದಲ್ಲ, ಎಲ್ಲರೂ ಊಟಕ್ಕೆ ಕರೀತಾರೆ, ಹೋಗಲೇಬೇಕಾಗುತ್ತೆ, ಬಲವಂತ ಮಾಡುತ್ತಾರೆ, ಅಭಿಮಾನದಿಂದ ಕರೀತಾರೆ. ಅಭಿಮಾನದಿಂದ ಕರೆದರು, ದ್ವೇಷದಿಂದ ಕರೆದರು, ಅನ್ನದಲ್ಲಿ ಬರುವ ಪಾಪ ಏನೋ ಬಿಡಲ್ಲ, ಬರುವ ಪಾಪ ಬರ್ತಾನೆ ಇರುತ್ತೆ. ಆದ ಕಾರಣ ಕಡ್ಡಾಯವಾಗಿ ಆ ಮೊದಲನೆಯ ವರ್ಣದಲ್ಲಿರುವ ಅಗ್ನಿಯಂತರ್ಗತ ಪರಶುರಾಮನನ್ನ ಚಿಂತಿಸಿಯೇ ಗಾಯತ್ರಿ ಮಾಡೋಣ. ಹೇಳುತ್ತಾರೆ, ತತ್ರ ತತ್ ಇತಿ ಪ್ರಥಮ ವರ್ಣಸ್ಯ. ಗಾಯತ್ರಿ ಮಂತ್ರದ ತತ್ ಎಂಬ ಮೊದಲನೆಯ ವರ್ಣಕ್ಕೆ ಅಗ್ನಿಯಂತರ್ಗತ ಶ್ರೀ ಪರಶುರಾಮೋ ದೇವತಾ, ಅಗ್ನಿಯಂತರ್ಗತನಾದ ಪರಶುರಾಮನೇ ದೇವತಾ. ಸರಿ, ತತ್ ಮೊದಲಾದ 24 ಅಕ್ಷರಗಳಿಗೆ ಯಾರು ದೇವತಾ? ತದಾದಿ ಚತುರ್ವಿಂಶತಿ ಅಕ್ಷರಾಣಾಂ ಕೇಶವಾದ್ಯಾಹ ಚತುರ್ವಿಂಶನ್ ಮೂರ್ತಯೋ ದೇವತಾ. ಕೇಶವಾದಿ 24 ಮೂರ್ತಿಗಳೇ ಗಾಯತ್ರಿ ಮಂತ್ರದಲ್ಲಿರುವ 24 ವರ್ಣಗಳಿಗೆ ದೇವರು, ಅಂದರೆ ನಿಯಾಮಕ ಮೂರ್ತಿಗಳು. ಈ ಮೂರ್ತಿಗಳೇ 24 ತತ್ವಗಳನ್ನು ನಿಯಾಮನ ಮಾಡುವ ಮೂರ್ತಿಗಳು. ಓಂಕಾರ ಮೊದಲು ಬಂತು, ಓಂಕಾರದಿಂದ ಓಂಕಾರದ ಒಡೆದರೆ ಒಳಗಿರುವುದು 3, ಅಕಾರ ಉಕಾರ ಮಕಾರ, ಅವುಗಳಿಂದ ಹುಟ್ಟಿದವೇ ವ್ಯಾಕೃತಿಗಳು, ಭೂಹು ಭುವಃ ಸ್ವಃ ಅಂತ. ಅದರಿಂದ ಹುಟ್ಟಿದ್ದೇ, ವ್ಯಾಕೃತಿಗಳಿಂದ ಹುಟ್ಟಿದ್ದೇ ಗಾಯತ್ರಿ, ಮೂರು ಪಾದದ ಗಾಯತ್ರಿ. ಮೂರು ಪಾದದ ಗಾಯತ್ರಿಯಿಂದ ಹುಟ್ಟಿದ್ದೇ ಮೂರು ವರ್ಗಗಳಿಂದ ಕೂಡಿದ ಪುರುಷ ಸೂಕ್ತ, ಮೂರು ವರ್ಗಗಳಿಂದ ಕೂಡಿದ ಪುರುಷ ಸೂಕ್ತದಿಂದ ನಾಲ್ಕು ವೇದಗಳು ಹೊರಗೆ ಬಂತು. ಆದ್ದರಿಂದ ಓಂಕಾರದಲ್ಲಿ ಏನಿದೆ, ನಾಲ್ಕು ವೇದಗಳು ತುಂಬಿದೆ. ನಾಲ್ಕು ವೇದಗಳು ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ, ಪುರುಷ ಸೂಕ್ತ ಗಾಯತ್ರಿಗೆ ವ್ಯಾಖ್ಯಾನ, ಗಾಯತ್ರಿ ವ್ಯಾಕೃತಿಗಳಿಗೆ ವ್ಯಾಖ್ಯಾನ, ವ್ಯಾಕೃತಿಗಳು ಓಂಕಾರಕ್ಕೆ ವ್ಯಾಖ್ಯಾನ. ಒಟ್ಟಾರೆ ಓಂಕಾರದಲ್ಲಿ ಗಾಯತ್ರಿಯಲ್ಲಿ ಏನು ತುಂಬಿದೆ ಅಂದರೆ ಇಡೀ ವೇದಗಳು ಗಾಯತ್ರಿಯಲ್ಲಿ ತುಂಬಿದೆ. ಈ ರೀತಿ ತಿಳ್ಕೊಂಡು ನಾನು 24 ಅಕ್ಷರಗಳಿಂದ ಕೂಡಿದ ಈ ಗಾಯತ್ರಿಯನ್ನು ಉಚ್ಚಾರ ಮಾಡುವಾಗ ಇಡೀ ವೇದದಲ್ಲಿ ಅಲ್ಲ, 24 ಅಕ್ಷರ ಉಚ್ಚಾರ ಮಾಡಿದರೆ ಇಡೀ ವೇದ ಉಚ್ಚಾರ ಮಾಡಿದ್ದು ಹೇಗಾಗುತ್ತೆ ಪ್ರಶ್ನೆ ಬಂದರೆ ಒಂದೇ ಉತ್ತರ, ಬಿಂಬಕ್ರಿಯಾ. ಅಂದರೆ ನಾಲ್ಕು ವೇದಗಳಲ್ಲಿ ಇರುವ ಪ್ರತಿಯೊಂದು ವರ್ಣದಲ್ಲಿ ನಿಂತಿರುವ ದೇವರ ರೂಪಗಳೇನಿವೆ ಆ ಎಲ್ಲ ರೂಪಗಳು ಓಂಕಾರದಲ್ಲಿ ನಿಂತಿವೆ. ಓಂಕಾರದಿಂದ ಹುಟ್ಟಿದ ರೂಪಗಳೇ ಇಡೀ ವೇದದಲ್ಲಿ ನಿಂತಿವೆ, ಓಂಕಾರದಿಂದ ಬಂದ ರೂಪಗಳೇ ಗಾಯತ್ರಿಯಲ್ಲಿ ನಿಂತಿವೆ. ಆದ್ದರಿಂದ ನಾಲ್ಕು ವೇದಗಳಲ್ಲಿ ಪೂರ್ಣವಾದ ಎಷ್ಟು ದೇವರ ರೂಪಗಳು ನಿಂತಿವೆ ಆ ಎಲ್ಲ ರೂಪಗಳು ಗಾಯತ್ರಿಯಲ್ಲಿ ನಿಂತಿವೆ. ಆದ್ದರಿಂದ ಗಾಯತ್ರಿಯನ್ನು ಒಮ್ಮೆ ಉಚ್ಚಾರ ಮಾಡಿದರೆ ಪುಂಖಾನುಪುಂಖವಾಗಿ ಇಡೀ ನಾಲ್ಕು ವೇದಗತ ಭಗವದ್ ರೂಪಗಳು ಹೊರಡುತ್ತೆ. ಅನುಸಂಧಾನ ಮಾಡಿದವರಿಗೆ, ಅನುಸಂಧಾನ ಮಾಡಿದವರಿಗೆ ಮಾತ್ರ ಅಷ್ಟು ರೂಪಗಳು ಹೊರಡುತ್ತೆ. ಇಲ್ಲಿ ಜಪದ ಕ್ರಮ ಹೇಳ್ತಾ ಇದ್ದಾರೆ. ಜಪ ಮಾಡುವ ಕ್ರಮ ಹೇಗೆ, ಚಿಂತನೆ ಮಾಡುವ ಕ್ರಮ ಹೇಗೆ? ನಾವಂತೂ ಜಪ ಮಾಡುತ್ತೇವೆ, ಮೊದಲು ಅಂಗನ್ಯಾಸ, ಕರನ್ಯಾಸ, ಧ್ಯಾನ, ಪ್ರಾಣಾಯಾಮಾದಿಗಳು, ನಂತರ ಜಪ, ನಂತರ ಮತ್ತು ಅಂಗನ್ಯಾಸ ಕರನ್ಯಾಸಾದಿಗಳು, ತರ್ಪಣ, ಕೃಷ್ಣಾರ್ಪಣ, ಇಷ್ಟಕ್ಕೆ ಮುಗೀತು. ಚಿಂತನೆ, ದೇವರ ಚಿಂತನೆ, ಆ ದೇವರ ಚಿಂತನೆಯಲ್ಲೇ ಇನ್ನೊಂದು ಚಿಂತನೆ ಅಡಗಿದೆ. ಜಪದ ಕ್ರಮ ಹೇಗೆ ಅಂತ, ನಾವು ಜಪ ಮಾಡುವಾಗ ಒಂದೊಂದು ವರ್ಣ ನಾವು ಬಾಯಿಯಿಂದ ಉಚ್ಚಾರ ಮಾಡಿದರೂ ಮನಸ್ಸಿನಲ್ಲೇ ಉಚ್ಚಾರ ಮಾಡಿದರೂ ಕೂಡ ಒಂದೊಂದು ವರ್ಣ ಉಚ್ಚಾರ ಆಗುವಾಗ ನಮ್ಮ ಹೃದಯ ಕಮಲ, ಹೃದಯ ಕಮಲ ಅರಳಿದರೆ ಹೃದಯ ಕಮಲ ಮಧ್ಯದಲ್ಲಿ 51 ಕೇಸರ, 51 ಕೇಸರಕ್ಕೂ 51 ಅಜಾದಿ ಮೂರ್ತಿಗಳು ನಿಂತಿವೆ. ನಾವು ಒಂದೊಂದು ವರ್ಣ ಉಚ್ಚಾರ ಮಾಡಿದಾಗ ಅದು ಮಂತ್ರವೇ ಆಗಿಲ್ಲ, ಮಾತಾಡುವಾಗಲೂ ಹೌದು, ಯಾವ ಯಾವ ವರ್ಣ ನಮ್ಮ ಬಾಯಿಂದ ಬರುತ್ತೆ ಆ ಬರುವಾಗ ಹೃದಯ ಕಮಲದಿಂದ ಭಗವದ್ ರೂಪ ಅಜಾದಿ ಮೂರ್ತಿಗಳು ಹೊರಗೆ ಬರುತ್ತೆ. ಬಂದ ಮೂರ್ತಿಗಳು ಎಲ್ಲಿಗೆ ಹೋಗುತ್ತೆ ಅಂದರೆ ಸೂರ್ಯಮಂಡಲಕ್ಕೆ ಹೋಗುತ್ತೆ. ಹುಟ್ಟಿದ ಭಗವಂತನ ರೂಪಗಳು ಸೂರ್ಯಮಂಡಲಕ್ಕೆ ಸೇರಿ ತಿರುಗಿ ಮತ್ತು ವಾಪಸ್ ಬರುತ್ತವು. ಎಲ್ಲಿಗೆ ಬರುತ್ತೆ ಅಂದರೆ ನಮ್ಮ ಹೃದಯಕ್ಕೆ ಮತ್ತು ಸೇರುತ್ತೆ. ಅಲ್ಲ, ಹೋಗೋದ್ಯಾಕೆ ಮತ್ತು ಬರೋದ್ಯಾಕೆ ಅಂದರೆ ಹೋಗುವ ಕಾಲಕ್ಕೆ ಇರುವ ರೂಪ ಸಮರ್ಪಣಾ ರೂಪ, ಬರುವ ಕಾಲಕ್ಕಿರುವ ರೂಪ ಪ್ರಸಾದ ರೂಪ, ನಮ್ಮ ಪ್ರಾರ್ಥನೆಯನ್ನು ಹೊತ್ತುಕೊಂಡು ಹೋಗುವ ರೂಪ ಮೊದಲು ಹೋಗುತ್ತೆ. ದೇವರ ಅನುಗ್ರಹದಿಂದ ಬರುವ ರೂಪಗಳು, ಅಲ್ಲಿಂದ ಬಂದ ರೂಪಗಳು ಇಲ್ಲಿ ಸೇರಿದರೆ ಬುದ್ಧಿ ಪ್ರಚೋದನೆ ಆಗುತ್ತೆ. ನನ್ನ ಬುದ್ಧಿ ಒಳ್ಳೆಯದಾದ ಬುದ್ಧಿ ಪ್ರಚೋದನೆ ಆಗಲಿ ಅಂತ ಪ್ರಾರ್ಥನೆ ಹೋಯಿತು. ಮತ್ತೆ ಅದಕ್ಕೆ ಪ್ರಸಾದ ಬೇಕಲ್ವೋ, ಬುದ್ಧಿ ಬರಬೇಕಲ್ವೋ, ಆ ರೂಪಗಳು ಬಂದು ಸೇರಿದಾಗ ಒಳ್ಳೆ ಬುದ್ಧಿ ಪ್ರಚೋದನೆ ಆಗುತ್ತೆ. ಅಲ್ಲ, ಒಂದೇ ವರ್ಣದಲ್ಲಿ ಎರಡು ರೂಪಗಳು ಬಂತಲ್ಲ, ಒಂದು ಪ್ರಾರ್ಥನಾ ರೂಪ ರೂಪಗಳು, ನಂತರ ಪ್ರಸಾದ ರೂಪಗಳು ಅಂದರೆ ನಾವು ಮಾಡುವ ಪ್ರತಿಯೊಂದರಲ್ಲೂ ಹೀಗೆ ಆಗ್ತಾ ಇದೆ. ದೇವರ ಮೇಲೆ ಅಭಿಷೇಕ ಅಂತ ಮಾಡಲಿಕ್ಕೆ ಮೊದಲು ನೀರಿನಲ್ಲಿ ಇರುವ ರೂಪಗಳು ಬೇರೆ, ಅದೇ ರೂಪ ದೇವರ ಮೇಲೆ ಸಾಲಿಗ್ರಾಮದ ಮೇಲೆ ಅಭಿಷೇಕ ಮಾಡಿದಾಗ ನಿನಗರ್ಪಿತ, ನಿನ್ನ ರೂಪಗಳು ನಿನಗರ್ಪಿತ ಅಂತ ಕೊಟ್ಟಾಗ ಆ ರೂಪಗಳ ಬದಲಾವಣೆ ಆಗುತ್ತೆ. ಅದು ತೀರ್ಥ, ಎರಡೂ ನೀರೇ. ಆದರೆ ಮೊದಲು ಹಾಕಿರುವ ನೀರನ್ನ ದೇವರ ಮೇಲೆ ಹಾಕಲಿಕ್ಕೆ ಮೊದಲು ತೀರ್ಥ ಅಂತ ಯಾಕೆ ಹೇಳಲಿಲ್ಲ? ದೇವರ ಮೇಲೆ ಹಾಕಿಲ್ಲ ಅಂತ ಅಷ್ಟು ಮಾತ್ರ ಅಲ್ಲ, ಅಲ್ಲಿ ರೂಪಗಳ ಬದಲಾವಣೆ ಆಯಿತು. ಇದು ಎಲ್ಲಿ ಬಂತು? ಎಲ್ಲ ಕಡೆ ಬರ್ತಾ ಇದೆ. ಈ ವರ್ಣಗಳಿಗೆ ಅರ್ಕಲಿ ಅಂತ ಹೆಸರು. ಯಾಕೆ? ಅರ್ಕೆ ಲೀನತ್ವಾತ್, ನಮ್ಮಿಂದ ಹೊರಟು ಸೂರ್ಯನಲ್ಲಿ ಹೋಗಿ ಲೀನ ಆಗುವುದರಿಂದ ಈ ವರ್ಣಗಳಿಗೆ ಅರ್ಕಲಿ ನಾಮಾನಿ, ಅರ್ಕಲಿ ಅಂತ ಹೆಸರುಗಳು. ಸುರೇಂದ್ರ ತೀರ್ಥರು ಬಂದರು, ಹಂಪಿಗೆ ಬಂದರು. ಬಂದಾಗ ತುಳಸಿ ವನವೇ ವನ, ದೊಡ್ಡ ವನ. ಆ ವನ ನೋಡಿದ ಕೂಡಲೇ ಖುಷಿಯೋ ಖುಷಿ ಅವರಿಗೆ, ಬ್ರಾಹ್ಮಣರಿಗೆ ತುಳಸಿ ನೋಡಿದ್ರೆ ಖುಷಿ. ಅದು ನೋಡಿದರು, ಇದೊಂದು ದೊಡ್ಡ ಉಪಾಸನೆ. ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ, ಮೇರುಗಿರಿ ಸಿಂಹಾಸನವು, ಭಾಗೀರಥಿಯ ಮಜ್ಜನವು, ದಿಕ್ ವಸ್ತ್ರಗಳು, ನುಡಿ ಮಂತ್ರ, ಭೂರುಹಜ ಫಲ ಪುಷ್ಪ, ಗಂಧ ಸಮೀರ, ರವಿ ಶಶಿ ದೀಪ, ಭೂಷಣ ತಾರಕಗಳೆಂದು ಅರ್ಪಿಸಲು ಕೈಗೊಂಡು ಮನ್ನಿಸುವ. ಒಂದು ಉಪಾಸನೆ ಸಾಕಂತೆ. ಈ ಒಂದು ಉಪಾಸನೆ ನಿತ್ಯವೂ ಮಾಡಿದರೆ ನಮಗೆಷ್ಟು ಪುಣ್ಯ ಬರುತ್ತೆ ಗೊತ್ತೋ ಅಂತ ಪ್ರಶ್ನೆ ಮಾಡುತ್ತಾರೆ ದಾಸರಾಯರು. ಅಲ್ಲಿ ದೇವರಿಗೆ ಈ ಪ್ರಸಂಗವಶಾತ್ ಬಂತಾದ್ದರಿಂದ ಹೇಳ್ತಾ ಇದ್ದೇನೆ. ದೇವರಿಗೆ ಮೇರುಗಿರಿ ಸಿಂಹಾಸನವು ಅಂತ ಕೊಟ್ಟವು, ನಾವೇನು ತಂದದ್ದಿಲ್ಲ, ಅದಲ್ಲೇ ಇದೆ. ವಿರಾಡ್ರೂಪಿ ಭಗವಂತನಿಗೆ ಮೇರುಗಿರಿ ಸಿಂಹಾಸನ. ಸ್ವಲ್ಪ ಎಚ್ಚರ ಅಂತ ಹೇಳ್ತಾರೆ. ಏನು? ದೇವರಿಗೆ ಏನು ಕೊಟ್ಟರೂ ಜಡ ಪದಾರ್ಥ ಕೊಡಬೇಡ, ಜಡ ಪದಾರ್ಥದೊಳಗಿರುವ ಆತನ ರೂಪವನ್ನೇ ಆತನಿಗೆ ಕೊಡು. ಹಾಗೆ ಕೊಡುವಾಗ ಮೇರುಗಿರಿ ಆಕಾರದಲ್ಲಿರುವ ದೇವರ ರೂಪವೇ ದೇವರಿಗೆ ಸಿಂಹಾಸನ. ಆ ಅರ್ಥ ಅಷ್ಟೇ ಹೊರತು ಮೇರುಗಿರಿಯೇ ನಿನಗರ್ಪಿತ ಅಂದರೆ ಅದು ಎಲಿಮೆಂಟರಿ ಸ್ಟೇಜ್. ಸ್ವಲ್ಪ ಬೆಳೆದಂಥ ನಮ್ಮಲ್ಲಿ ಒಂದೇ ಪುಸ್ತಕ, ಎಲಿಮೆಂಟರಿ ಸ್ಟೇಜ್ ಅವರಿಗೂ ಒಂದೇ ಪುಸ್ತಕ, ಆ ಪಿ ಎಚ್ ಡಿ ಅವರಿಗೂ ಅದೇ ಪುಸ್ತಕ. ನಂತರ ಭಾಗೀರಥಿಯ ಮಜ್ಜನವು, ಇಡೀ ಭಾಗೀರಥಿ ಆಕಾರದಲ್ಲಿರುವಂತಹ ಕಣ ಕಣದಲ್ಲಿರುವ ನಿನ್ನ ರೂಪಗಳೇ ನಿನಗೆ ಅಭಿಷೇಕ. ನಂತರ ನುಡಿ ಮಂತ್ರ ಅಂದರು. ಹೇಳ್ತಾರೆ ಇಡೀ ಜಗತ್ತಿನಲ್ಲಿ, ಈ ಸಂದರ್ಭ ಇಡೀ ಜಗತ್ತಿನಲ್ಲಿ ಯಾರು ಯಾರು ದಿನಾಗಲು ಹಗಲಿಂದ ರಾತ್ರಿವರೆಗೂ ಎಷ್ಟು ಉಚ್ಚಾರ ಮಾಡುತ್ತಾ ಇದ್ದಾರೆ, ಆಯಾ ವರ್ಣಗಳಲ್ಲಿ ಪುಂಖಾನುಪುಂಖವಾಗಿ ಬರ್ತಾ ಇದೆಯಲ್ಲ ನಿನ್ನ ರೂಪಗಳು, ಆ ರೂಪಗಳೇ ನಿನಗೆ ಮಂತ್ರ ಅಂತರ್ಪಣೆ. ಅವಾಗೇನಾಗುತ್ತೆ ಅಂದರೆ ಇಡೀ ನಾವು ಒಂದು ದಿವಸದಲ್ಲಿ ನಾ ಮಾತಾಡಿದ ಮಾತುಗಳಲ್ಲಿ ನಿನ್ನ ರೂಪಗಳು ಬರ್ತಾ ಇವೆ, ಈ ರೂಪಗಳು ನಿನಗರ್ಪಿತಪ್ಪ, ಅದು ಲೌಕಿಕ ಆಗಲಿ ವೈದಿಕ ಆಗಲಿ ನಿನಗರ್ಪಿತ ಅಂತ ಹೇಳಿದರೆ ಬೆಳಿಗ್ಗಿನಿಂದ ರಾತ್ರಿವರೆಗೂ ನಮ್ಮ ಪ್ರಜ್ಞೆ ಇದ್ದೋ ಇಲ್ಲದೆಯೋ, ದೇವರ ನೆನಪಿದ್ದೋ ಇಲ್ಲದೆಯೋ, ಮಾತಾಡಿದ ಮಾತುಗಳೆಲ್ಲ ಮಂತ್ರಗಳಾಗಿ ದೇವರ ಪೂಜೆಯಾಗಿ ಯಜ್ಞ ಫಲ ಬರುತ್ತೆ. ಇದು ನಮ್ಮೊಬ್ಬರದ್ದು. ನಾವು ಮಾಡಿದ್ದೇನು? ಎಲ್ಲರ ನುಡಿಗಳು ನಿನ್ನಗೆ ಮಂತ್ರ ಅಂದುವು. ಇಡೀ ಭೂಮಂಡಲದಲ್ಲಿ ಎಲ್ಲರೂ ಮಾತಾಡುವ ಮಾತು ನಿನಗೆ ಮಂತ್ರ ಅಂತ ಅರ್ಪಣೆ ಮಾಡಿದಾಗ ಇಡೀ ಭೂಮಂಡಲದಲ್ಲಿರುವ ಪ್ರತಿಯೊಬ್ಬರ ಮಾತುಗಳನ್ನ ಯಜ್ಞತ್ವೇನ ಭಗವಂತನಿಗೆ ಅರ್ಪಣೆ ಮಾಡಿದ್ದಾಯಿತು. ಅದರಿಂದ ಅವರ ಮಾತುಗಳು ಸಾರ್ಥಕ ಆಯಿತು. ಅಷ್ಟೇ ಅಲ್ಲ, ನಮಗೆ ಇಡೀ ಭೂಮಂಡಲದಲ್ಲಿ ಇರುವಂತಹ ಪ್ರಾಣಿಗಳು ಸಜ್ಜನರು ಮಾಡಿದ ಪುಣ್ಯದಲ್ಲಿ ಭಾಗ ನಮಗೆ ಬರುತ್ತೆ. ಅದೆಷ್ಟಿರಬಹುದು ಅಂದರೆ ಸಣ್ಣ ಲೆಕ್ಕ ಮಾಡೋಣ. ಟ್ಯಾಬ್ಲೆಟ್ಸ್ ಇರುತ್ತೆ, ಶುಗರ್ ಟ್ಯಾಬ್ಲೆಟು, ಬಿ ಪಿ ಟ್ಯಾಬ್ಲೆಟು, ಅದು ಎಲ್ಲರೂ ತಗೊಳ್ಳೋದು ಸಾಮಾನ್ಯವಾಗಿ. ಅವನು 5 ಪೈಸೆ ಜಾಸ್ತಿ ಮಾಡ್ತಾನೆ. ಅವನು, ನಾನು 5 ಪೈಸೆ ಮಾಡಿದ್ದು, ನಮಗನಿಸುತ್ತೆ ಹೋಗ್ಲಿ ಬಿಡಪ್ಪ 5 ಪೈಸ. ಎಷ್ಟು ಕೋಟ್ಯಂತರ ಜನ ತಗೊಳ್ತಾರೆ, ಅಷ್ಟು ಕೋಟ್ಯಂತರ ಇಂಟು 5 ಪೈಸ, ಎಷ್ಟು ದುಡ್ಡು ಬಂತವನಿಗೆ. ಹಾಗೆ ಒಂದು ನುಡಿ, ನಾವು ಬೆಳಿಗ್ಗೆದ್ದು ಸ್ವಾಮಿ ಇಡೀ ಭೂಮಂಡಲದಲ್ಲಿ ಎಲ್ಲರೂ ಮಾತಾಡುವ ಮಾತೇನಿದೆ ಅದು ನಿನ್ನ ಪೂಜೆ ಆಗಲಿ ಸ್ವಾಮಿ ಅಂತ ಕೈ ಮುಗಿದರೆ ಎಷ್ಟು ಫಲ ಬರುತ್ತೆ ಅಂದರೆ ನಮ್ಮ ತಲೆ ಹಿಡಿಸಲಾರದಷ್ಟು ಪುಣ್ಯ ರಾಶಿ ಬಂದು ಬೀಳುತ್ತೆ. ಇದು ದಾಸರಾಯರು ಕೊಟ್ಟ ಅಪರೂಪದ ಉಪಾಸನೆಗಳ ರಹಸ್ಯ ಹೇಳ್ತಾರೆ. ಮೊದಲನೆಯ ಸಂಧಿ ಹಿಡ್ಕೊಂಡು ಹತ್ತನೆಯ ಸಂಧಿವರೆಗೂ ನಿತ್ಯವೂ ಕೂಡ ಉಪಾಸನಗಳ ಕಟ್ಟು ಅದು. ಮನೋಹರ ವಿಠಲದಾಸರು ಹೇಳ್ತಾರೆ, ದಶ ಸುಸಂಧಿಯೊಳಿಪ್ಪ ಪದ್ಯಗಳು, ಒಂದೊಂದು ಪದ್ಯ ಎಸೆವ ನವರತ್ನಗಳ ಮೂಟೆಗಳ ಅಂದ್ರು. ಒಂದೊಂದು ಉಪಾಸನೆ ಅದ್ಭುತವಾದ ರತ್ನಗಳನ್ನು ಎಸೀತಾ ಇದೆ, ಮೂಟೆಗಳನ್ನೇ ಎಸೀತಾ ಇದೆ. ಅವುಗಳನ್ನೆಲ್ಲ ಸಂಗ್ರಹ ಮಾಡಿ ಜಗನ್ನಾಥ ವಿಠಲನ ಬಿಸಜ ಪಾದಕ್ಕಿಡಲು ಒಡನೆ ಕೈಗೊಂಡು ಮನ್ನಿಸುವ. ಎಷ್ಟು ಫಲ ಬಂತು ಇದೇ ಹೇಳ್ತಾ ಇದ್ದಾರೆ. ಎಲ್ಲಿಗೆ ಬಂದು ಸುರೇಂದ್ರ ತೀರ್ಥರ ಹತ್ರ ಬಂದು, ಸುರೇಂದ್ರ ತೀರ್ಥರ ಹತ್ರ ಬಂದಾಗ ಸ್ವಲ್ಪ ಮುಂದಕ್ಕೆ ಹೋಯಿತು. ಸುರೇಂದ್ರ ತೀರ್ಥರು ತುಳಸಿ ಕೃಷ್ಣಾರ್ಪಣ ಅಂದ್ರು. ಯಾಕೆ ಇದು ಬಂತು ಅಂದ್ರೆ, ನಮ್ಮದಲ್ಲದ ವಸ್ತುವಾಗಿದ್ರು ಇನ್ನೊಬ್ಬರದ್ದಾಗಿದ್ರು ಎಲ್ಲಾ ಕಡೆ ಹಣ್ಣು ಹೂವು ಇದ್ದರೆ, ಕಾಡಿನಲ್ಲಿ ಬಿದ್ದು ಹೋಗುವ ಹಣ್ಣು ಹೂವು ಇದ್ದರೆ ಅದು ನಿನಗರ್ಪಿತ ಅಂದ್ರೆ ದೇವರು ತಗೊಳ್ತಾನೆ. ಅದಕ್ಕೆ ಇಲ್ಲಿ ಹೇಳಿದ್ದು ಏನಂತ, ವಿಶೇಷವಾಗಿ ತುಳಸಿ ತಾವೇನು ಬೆಳೆಸಿಲ್ಲ, ಯಾರೋ ಬೆಳೆಸಿದ್ದು, ತಾನಾಗಿ ಬೆಳೆದದ್ದು ನೋಡಿ ಕೃಷ್ಣ ಅರ್ಪಣ ಅಂದ್ರು. ಅಂದ ಕೂಡಲೇ ದೇವರು ಸ್ವೀಕಾರ ಮಾಡಿದ. ಅದೇ ಹೊತ್ತಿಗೆ ವ್ಯಾಸರಾಜರ ಪೂಜೆ ಕೂತರು, ಯಾರು ಶಿಷ್ಯ, ಆವಾಗೆ ತುಳಸಿ ತಂದ ಇಟ್ಟ. ವ್ಯಾಸರಾಜರು ಹೇಳಿದರು, ಅಪ್ಪ ಈ ತುಳಸಿ ನಿರ್ಮಾಲ್ಯ. ಅವನಂದ, ಹೀಗೆ ತಂದದ್ದು, ಹಸಿಯಾಗಿದೆ. ನಮಗೆ ಒಂದೇ ಗೊತ್ತು, ತುಳಸಿ ಹಸಿಯಾಗೇ ಇರುತ್ತೆ. ದೇವರ ಮೇಲೆ ಹಾಕಿದ್ರು ಹಸಿಯೇ, ತೆಗೆದರೂ ಹಸಿಯೇ, ಹಾಗೆ ಇರುತ್ತೆ. ನಮಗೆ ವ್ಯತ್ಯಾಸ ಗೊತ್ತಿಲ್ಲ. ವ್ಯಾಸರಾಜರಿಗೆ ಒಳದೃಷ್ಟಿ ಇದೆ. ನೋಡಿದರು ಆ ದಳದಲ್ಲಿ ಅರ್ಪಣೆ ಮಾಡಲಿಕ್ಕೆ ಮೊದಲಿರುವ ರೂಪ ಇಲ್ಲ, ಅರ್ಪಣೆ ಮಾಡಿದ ಮೇಲಿರಬೇಕಾದ ರೂಪ ಇದೆ. ಅದಕ್ಕೆ ನೋಡಿ ಹೇಳಿದ್ರು, ಈಗಲೇ ನೀ ತಂದಿದ್ರು, ವೃಕ್ಷದಿಂದ ಕಿತ್ತಿ ತಂದಿದ್ರು ಅದು ನಿರ್ಮಾಲ್ಯ ಅಂದ್ರು. ಅಂದ್ರೆ ಏನಾಯಿತು, ಒಂದೇ ಪದಾರ್ಥ, ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಮೊದಲು ರೂಪಗಳು ಬೇರೆ, ಅರ್ಪಣೆ ಮಾಡಿದ ಮೇಲೆ ರೂಪ ಬದಲಾವಣೆ ಆಗುತ್ತೆ. ಹಾಗೆ ನಮ್ಮ ಬಾಯಿಯಿಂದ ಹೊರಟ ಈ ವರ್ಣಗಳು ಗಾಯತ್ರಿ ಮಂತ್ರವನ್ನು ಜಪ ಮಾಡುವಾಗ, ಯಾವುದೇ ಮಂತ್ರ ಜಪ ಮಾಡುವಾಗ ಆ ವರ್ಣಗಳು ಅಥವಾ ಮಾತಾಡುವಾಗ, ಅದಕ್ಕೆ ದಾಸರೆಲ್ಲರೂ ಕೂಡ ಮಾತೇ ಮಂತ್ರಗಳಾದವು ಅಂತ ಹೇಳುತ್ತಾರೆ. ಹೇಗಾಯಿತು ಅಂದರೆ, ಅವರು ನನ್ನ ಬಾಯಿಂದ, ನಾನು ಅನುಸಂಧಾನ ಮಾಡುತ್ತೇನೆ ಅಂತಲ್ಲ. ಅನುಸಂಧಾನದ ಅರ್ಥ ಏನು, ಅನುಸರಿಸಿ ಸಂಧಾನ. ಅಲ್ಲಿ ದೇವರ ರೂಪಗಳು, ದೇವರನ್ನ ನೆನೆಸಿದರು ನೆನೆಯದಿದ್ರು ಒಂದೊಂದು ವರ್ಣ ಹೇಳಿದಾಗ ಹುಟ್ಟೇ ಹುಟ್ಟುತ್ತಾ ಇದೆ. ಅದರನ್ನು ಅನುಸರಿಸಿ ನಿನ್ನ ರೂಪಗಳು ಹುಟ್ಟುತ್ತಾ ಇವೆ, ನಿನಗರ್ಪಿತ ಅಂತ ಸಂಧಾನ ದೇವರಲ್ಲಿ ಮಾಡಿದರೆ ಅನುಸಂಧಾನ ಆಗುತ್ತೆ. ಅವಾಗ ಏನಾಗುತ್ತೆ, ದೇವರಿಗೆ ನಮ್ಮ ಇಡೀ ಮಂತ್ರಗಳು ಸಮರ್ಪಣೆ ಮಾಡಿದ್ದಾಗುತ್ತೆ. ಆ ಮಂತ್ರಗಳು ವರ್ಣಗಳು ದೇವರನ್ನು ಸೇರಿ ಸೂರ್ಯ ಮಂಡಲಕ್ಕೆ ಸೇರಿ, ಆ ಸೂರ್ಯಮಂಡಲದಿಂದ ಇನ್ನೊಂದು ಸೂರ್ಯಮಂಡಲಕ್ಕೆ ಬರುತ್ತೆ. ಎರಡು ಸೂರ್ಯಮಂಡಲ ಇದೆ, ಒಂದು ಹೊರಗಿರುವ ಸೂರ್ಯಮಂಡಲ, ಇನ್ನೊಂದು ಒಳಗಿರುವ ಸೂರ್ಯಮಂಡಲ. ಆನ್ಹಿಕ ಮಂಜರಿ ತೆಗಿರಿ, ಗೊತ್ತಾಗುತ್ತೆ. ಹೃದಯ ಕಮಲ ಪೂಜಕ್ಕೆ ಮೊದಲು ಅರಳಿಸಿ, ಅರಳಿಸಿದ ಮೇಲೆ ಅದರಲ್ಲಿ ಅಗ್ನಿಮಂಡಲ, ಚಂದ್ರಮಂಡಲ, ಸೂರ್ಯಮಂಡಲ, ಅದರ ಮೇಲೆ ದೇವ ಅಂತ ಹೇಳ್ತಾರಲ್ಲ, ಅಲ್ಲಿರುವ ಸೂರ್ಯಮಂಡಲಕ್ಕೆ ಬಂದು ಅಲ್ಲಿಂದ ಹೃದಯ ಕಮಲದಲ್ಲಿರುವ ಕೇಸರಗಳಿಗೆ ಸೇರಿದಾಗ ಒಂದು ಆವರ್ತಿ ಆಗುತ್ತೆ. ಈ ಕ್ರಮ ನೆನೆದು ಇದು ತೆಳಕೊಂಡು ಜಪ ಮಾಡಿ, ಆವಾಗ್ಲೇ ಅದು ಜಪ ಆಗುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಜಪ ಮಾಡುವ ಕ್ರಮ ಗೊತ್ತಾಯಿತು. ಜಪ ಮಾಡುವ ಕ್ರಮದಲ್ಲಿ ಗಾಯತ್ರಿ ಮಂತ್ರ ಜಪ ಮಾಡುವಾಗ 24 ವರ್ಣಗಳಿಗೂ, ಯಾರು ದೇವತಾ ಅಂದರೆ ಕೇಶವಾದಿ 24 ರೂಪಗಳು ದೇವತಾ. ಮೊದಲನೇ ವರ್ಣಕ್ಕೆ ಅಧಿಕವಾಗಿ ಅಗ್ನ್ಯಂತರ್ಗತ ಪರಶುರಾಮ ದೇವತಾ. ಇಷ್ಟೆಲ್ಲ ಹೇಳಿದಾಗ ಇನ್ನೊಂದು ಪ್ರಶ್ನೆ ಉಳಿಯುತ್ತೆ ಈ ಭಾಗದವರಿಂದ. ನಾವು ಊಟ ಮಾಡ್ತಾ ಇದ್ದೇವೆ, ಬೇರೆ ಅನ್ನ ಊಟ ಮಾಡ್ತಾ ಇದ್ದೇವೆ, ಇನ್ನೊಬ್ಬರು ಕೊಟ್ಟ ಮುತ್ತೈದೆ ಅಂತ ಕೊಟ್ಟ ದುಡ್ಡು ಎಲ್ಲ ನಮಗೂ ಬರ್ತಾ ಇದೆ, ಈ ಪಾಪ ಕಳ್ಕೊಳ್ಳುವ ಭಾಗ್ಯ ನಮಗಿಲ್ಲವೋ? ಯಾಕೆ ಗಾಯತ್ರಿ ಮಂತ್ರ ಉಚ್ಚಾರ ಮಾಡುವ ಭಾಗ್ಯ ನಮಗಿಲ್ಲ? ಹೇಗೆ ಹೋಗಬೇಕಿದು ಅಂದರೆ, ಮಂತ್ರ ಉಚ್ಚಾರ ಬೇಡ, ಅರ್ಥ ಚಿಂತನೆ ಮಾಡಿದರೆ ಸಾಕು. ಮಂತ್ರ ಉಚ್ಚಾರ ಬೇಡ. ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಸ್ವಾಮಿ ನೀನೇ ಪರಿಹಾರ ಮಾಡತಕ್ಕಂಥವ, ಅಲ್ಲಿರುವಂತಹ ಪರಶುರಾಮ ಉದ್ಧಾರ ಮಾಡುವಂತ ಹೇಳಿದರೆ ಮಾಡಲ್ಲವೋ? ಬೇಕಾಗಿದ್ದೇನು? ಮಂತ್ರ ಉಚ್ಚಾರ ಮಾಡಿದಾಗಲೂ ಮಂತ್ರ ಇಲ್ಲದಾಗಲೂ ಅರ್ಥ ಚಿಂತನೆ ಬೇಕು, ದೇವರ ಶರಣಾಗತಿ ಬೇಕು. ಆದ್ದರಿಂದ ಗಾಯತ್ರಿ ಮಂತ್ರದ ವರ್ಣಗಳ ಪರಿಚಯ ಮಾಡಿಕೊಟ್ರು, ಅಲ್ಲಿರುವ ದೇವತೆಗಳ ಪರಿಚಯ ಮಾಡಿಕೊಟ್ರು. ಇನ್ನು ಹೇಳ್ತಾ ಇದ್ದಾರೆ ಆದ್ಯಸ್ಯ ಪಾದಸ್ಯ. ಗಾಯತ್ರಿ ಮಂತ್ರದಲ್ಲಿ ಮೂರು ಪಾದಗಳಿವೆ. ಮೊದಲನೇ ಪಾದಕ್ಕೆ ಯಾರು ದೇವತ ಅಂದರೆ ಅನಿರುದ್ಧೋ ದೇವತ, ಎರಡನೇ ಪಾದಕ್ಕೆ ಪ್ರದ್ಯುಮ್ನ, ಮೂರನೆಯ ಪಾದಕ್ಕೆ ಸಂಕರ್ಷಣ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ. ಮತ್ತು ಸಂಶಯಗಳು ತುಂಬಾ ಬರುತ್ತೆ. ನೀವೇನೋ ಹೇಳಿದ್ದಾಯಿತು, ಸರಸರನೆ ಪಟ್ಟಿಯಂತೆ ಎಲ್ಲ ಹೇಳ್ತಾ ಹೋಗ್ತಾ ಇದ್ದೀರಾ. ಒಂದು ಸಲ ಗಾಯತ್ರಿ ನಾವು ಉಚ್ಚಾರ ಮಾಡಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ, ಅಷ್ಟರೊಳಗೆ ಇಷ್ಟೆಲ್ಲ ಚಿಂತನೆ ಮಾಡಲಿಕ್ಕೆ ಸಾಧ್ಯವೋ ಅಂತ ಪ್ರಶ್ನೆ. ವಾಟ್ ಎವರ್ ಯು ಸೇ, ಇಟ್ ಶುಡ್ ಬಿ ಪ್ರಾಕ್ಟಿಕಲ್. ನಾವೇನು ಹೇಳ್ತೇವೆ ಅದು ಪ್ರಾಕ್ಟಿಕಲಿ ಅಪ್ಲೈ ಮಾಡ್ಲಿಕ್ಕೆ ಆಗ್ಬೇಕಲ್ಲ. ನೀವು ಹೇಳಿದ್ದೆಲ್ಲ ಕೂಡ ಒಂದು ಸಲ ಗಾಯತ್ರಿಯನ್ನು ಹೇಳುವಾಗ ಇಷ್ಟೆಲ್ಲ ಹೇಳಲಿಕ್ಕಾಗಲ್ಲ. ಅಂದರೆ ಇಷ್ಟು ಅರ್ಥ, ಒಂದೊಂದು ಸಲ ಗಾಯತ್ರಿ ಹೇಳಿದಾಗಲೂ ಒಂದೊಂದು ಅರ್ಥ ಚಿಂತನೆ ಮಾಡೋಣ. ಒಂದು ಸಲ ಹೇಳುವಾಗ ಓಂಕಾರದ ಅರ್ಥ ಚಿಂತನೆ ಮಾಡೋಣ, ಇನ್ನೊಂದು ಸಲ ವ್ಯಾಕೃತಿಗಳ ಅರ್ಥ, ಇನ್ನೊಂದು ಸಲ ಗಾಯತ್ರಿ ಮಂತ್ರದ ಅರ್ಥ. ಇಷ್ಟು ಸೇರಿದಾಗ ಮೂರು ನಾಲ್ಕು ಸಲ ಹೇಳುವಾಗ ಇಡೀ ಪೂರ್ಣ ಆಗುತ್ತೆ. ಒಟ್ಟಾರೆ ಎಲ್ಲ ಕಡೆ ಪೂರ್ಣನಾದ ದೇವರಿದ್ದಾರೆ ಅಂತ ಚಿಂತನೆ. ಅದಕ್ಕೆ ನಮಗೆ ಇಟ್ಟದ್ದು ಸಾವಿರ ಸಲ ಮಾಡಿ ಅಂತ. ಯಾಕೆಂದ್ರೆ ಸಾವಿರ ಸಲ ಮಾಡಿದರೆ ಅದರಲ್ಲಿ 250 ಸಲ ದೇವರ ಇಡೀ ಪೂರ್ಣ ರೂಪ ಚಿಂತನೆ ಬರುತ್ತೆ. ನೂರೇ ಮಾಡಿದರೆ 25 ಸಲ ಬರುತ್ತೆ ಪೂರ್ಣ ರೂಪದ ಚಿಂತನೆ. ಹತ್ತೇ ಮಾಡಿದರೆ 2 ಸಲ ಬರುತ್ತೆ. ಒಂದೇ ಸಲ ಮಾಡಿದರೆ ಏನೂ ಬರುವುದಿಲ್ಲ ಅಂತ ಹೇಳ್ತಾರೆ. ಆ ರೀತಿಯಾಗಿ ಯಾರು ಹೇಳಿದ್ರಂತೆ, 10 ಸಲ ಮಾಡಿದ್ರು ಅದೇ ಗಾಯತ್ರಿ ಅಲ್ಲ, ಒಂದು ಸಲ ಮಾಡಿದ್ರು ಅದೇ, ಒಂದು ಸಲ ಮಾಡಿದರೆ ಸಾಕಲ್ವಾ ಅಂತ. ಈ ರೀತಿಯಲ್ಲಿ ಮೂರು ಪಾದಗಳಿಗೆ ದೇವರ ರೂಪ ಪರಿಚಯ ಮಾಡಿಕೊಟ್ರು. ನಂತರ ಇಡೀ ಗಾಯತ್ರಿಯನ್ನ ಹೇಳುವಾಗ ಅನುಸಂಧಾನ ಏನಿರಬೇಕು? ಸರ್ವ ವೇದ ಉಚ್ಚಾರಣಂ ಗಾನಂ, ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ. ಯಾರು ಗಾನ ಮಾಡುತ್ತಾರೆ ಅವರನ್ನು ರಕ್ಷಣೆ ಮಾಡುತ್ತೆ, ಆದ್ದರಿಂದ ಇದು ಗಾಯತ್ರಿ ಅಂತ ಇದಕ್ಕೆ ಹೆಸರು. ಗಾನ ಹೇಗೆ ಮಾಡಬೇಕು ಅಂದರೆ ಹೇಳುವ ಕಾಲಕ್ಕೆ ಮನಸ್ಸಿನಲ್ಲಿ ಬರಲಿ, ಇದು ಸರ್ವ ವೇದಗಳ ಉಚ್ಚಾರಣೆ ಮಾಡುತ್ತಾ ಇದ್ದೇನೆ, ನಾನು ಎಲ್ಲ ವೇದಗಳ ಉಚ್ಚಾರ ಮಾಡುತ್ತಾ ಇದ್ದೇನೆ, ಒಮ್ಮೊಮ್ಮೆ ಹೇಳುವಾಗ ಎಂಬ ಪ್ರಜ್ಞೆ ಉಚ್ಚಾರ ಮಾಡುವಾಗ ಇರಲಿ. ಆವಾಗ ಏನಾಗುತ್ತೆ? ಸರ್ವ ವೇದ ಉಚ್ಚಾರಣಂ ಗಾನಂ. ಅದರಿಂದ ಏನಾಗುತ್ತೆ? ಸರ್ವ ಸಂರಕ್ಷಣಂ ತ್ರಾಣಂ. ಸರ್ವ ಸಂರಕ್ಷಣ ಅಂದ್ರೇನು? ಎಲ್ಲರನ್ನೂ ರಕ್ಷಣೆ ಮಾಡುವುದು ಅಂತ ಅಲ್ಲ. ಮಾಡಿದ್ದು ಒಬ್ಬ, ಅವನ್ನ ಸರ್ವ ಸಂರಕ್ಷಣ ಅಂತ ಯಾಕೆ ಹೇಳಿದ್ದು ಅಂದ್ರೆ, ಗಾಯತ್ರಿ ಮಂತ್ರದಲ್ಲಿ ನೋಡಿ, ನನಗೆ ಮಾತ್ರ ಬುದ್ಧಿ ಪ್ರಚೋದನೆ ಮಾಡಿ ಅಂತ ಹೇಳಲಿಲ್ಲ. ಧಿಯೋ ಯೋ ನಹ, ನಮಗೆ ಬುದ್ಧಿ ಪ್ರಚೋದನೆ ಮಾಡಲಿ. ಏನಿದು ನಮಗೆ ಬುದ್ಧಿ ಪ್ರಚೋದನೆ ಮಾಡಲಿ ಅಂದ್ರೆ, ಒಂದರ್ಥ ನಾನು ನನ್ನ ಸುತ್ತಿದ್ದವರು ಎಲ್ಲರೂ ಒಂದೇ ಬುದ್ಧಿ ಇರಲಿ, ದೇವರ ಚಿಂತನೆ ಮಾಡುವ ಬುದ್ಧಿ ಎಲ್ಲರಿಗೂ ಬರಲಿ ಅಂತ ಒಂದರ್ಥ. ಇನ್ನೊಂದರ್ಥ, ಆಳವಾದ ಅರ್ಥ ಯಾವುದು ಅಂದ್ರೆ, ಹೇಳುತ್ತಾರೆ ನಮಗೆ ದೇವರ ಚಿಂತನೆ ಬರಬೇಕಾದರೆ ನಮ್ಮೊಳಗೆ 24 ಜನ ತತ್ವಾಭಿಮಾನಿಗಳು ಕೂತಿದ್ದಾರೆ. ನಮ್ಮೊಳಗೆ 24 ಜನ ತತ್ವಾಭಿಮಾನಿಗಳು ಕೂತಿದ್ದಾರೆ. ಆ 24 ಜನ ತತ್ವಾಭಿಮಾನಿಗಳು ಎಲ್ಲೋ ಇಲ್ಲ, 24 ಅಕ್ಷರಗಳಲ್ಲಿ ತುಂಬಿದ್ದಾರೆ ಗಾಯತ್ರಿಯಲ್ಲಿ. ಅವರೊಳಗೆ ದೇವರಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಹ ಸ್ವಾಮಿ, ತತ್ವಾಭಿಮಾನಿಗಳ ಮೂಲಕ ನನ್ನ ಬುದ್ಧಿಯನ್ನು ಪ್ರಚೋದನೆ ಮಾಡಿಸು. ಧಿಯೋ ಯೋ ನಃ ಪ್ರಚೋದಯಾತ್. ಅವಾಗೇನಾಗುತ್ತೆ? ಸರ್ವ ಸಂರಕ್ಷಣಂ, ನಮ್ಮನ್ನು ನಮ್ಮಿಂದ ಕೆಲಸ ಮಾಡಿಸಿದ ಜಪ ಮಾಡಿಸಿದ ದೇವತೆಗಳನ್ನೂ ರಕ್ಷಣೆ ಮಾಡುತ್ತಾನೆ. ಅಷ್ಟೇ ಅಲ್ಲ, ಸರ್ವ ರೀತಿಯ ಸಂರಕ್ಷಣಂ, ಎಲ್ಲ ರೀತಿಯಿಂದ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ದೇವರನ್ನು ನಾವು ಈ ದುಃಖದಿಂದ ಪಾರು ಮಾಡುವಂತ ಕೇಳಿಕೊಳ್ತೇವೆ. ಇನ್ನೊಂದು ದುಃಖ ಬರುವುದು ನಮಗೆ ಗೊತ್ತಿಲ್ಲ. ದೇವರು ಏನು ಮಾಡುತ್ತಾರೆ, ನಾವು ಕೇಳಿದ ಕೂಡಲೇ ನಮಗೆ ಗೊತ್ತಿದ್ದ ದುಃಖ, ಗೊತ್ತಿಲ್ಲದ ಮುಂದೆ ಬರುವ ದುಃಖ ಎಲ್ಲವನ್ನೂ ಪರಿಹಾರ ಮಾಡುತ್ತಾನೆ. ಆದ್ದರಿಂದ ಸರ್ವ ಸಂರಕ್ಷಣ ತ್ರಾಣಂ ಈ ರೀತಿ ಹೇಳ್ತಾ ಇದ್ದಾರೆ. ಏತಾದೃಶ ಗಾನ ತ್ರಾಣ ಕರ್ತೃತ್ವಾತ್ ಗಾಯತ್ರಿ ನಾಮ ಭಗವಾನ್ ಷಡ್ವಿಧ. ಇಲ್ಲಿ ಅಪರೂಪದ ಅರ್ಥಗಳನ್ನ ಹೊರಗೆ ಹಾಕ್ತಾ ಇದ್ದಾರೆ. ಈ ರೀತಿಯಾದ ಗಾಯತ್ರಿಯ ಗಾನ ತ್ರಾಣ, ಅದಕ್ಕೆ ಕರ್ತೃ ಯಾರು? ಭಗವಂತ. ಯಾರು? ಗಾಯತ್ರಿ ಮಂತ್ರದೊಳಗಿರುವ ದೇವರೇ ಗಾನ ಕರ್ತೃ ತ್ರಾಣ ಕರ್ತೃ ಅಂದ್ರು. ಏನರ್ಥ? ಗಾನ ಕರ್ತೃ ನಾವಲ್ವಾ, ಗಾನ ಮಾಡಿದ್ದು ಯಾರು? ನಾವು. ಅಂದರೆ ಹೇಳ್ತಾ ಇದ್ದಾರೆ, ಗಾಯತ್ರಿ ಮಂತ್ರದೊಳಗಿರುವ ದೇವರೇ ನಮ್ಮೊಳಗೆ ನಿಂತು ನಮ್ಮಿಂದ ಉಚ್ಚಾರ ಗಾನ ಮಾಡಿಸ್ತಾ ಇದ್ದಾರೆ. ಗಾನ ಕರ್ತೃ ಅವನೇ, ಪರಾಧೀನ ಕರ್ತೃ ನಾವು. ಆದ್ದರಿಂದ ಏತಾದೃಶ ಗಾನ ತ್ರಾಣ ಕರ್ತೃತ್ವಾತ್. ಒಟ್ಟಾರೆ ಏನಾಯಿತು, ಪೂಜೆ ಮಾಡುವಾಗ ನಮ್ಮೊಳಗೆ ಕೂತು ತನ್ನ ಪೂಜೆ ತಾನೇ ಮಾಡಿಸಿಕೊಳ್ತಾನೆ, ಮಾಡಿಸಿಕೊಂಡ ಪೂಜೆಗೆ ಫಲ ತಾನೇ ಕೊಡ್ತಾನೆ. ಮಂತ್ರ ಉಚ್ಚಾರ ಮಾಡುವಾಗಲೂ ನಮ್ಮೊಳಗೆ ನಿಂತು ಮಂತ್ರ ಉಚ್ಚಾರ ಮಾಡಿಸ್ತಾ ಇದ್ದಾನೆ, ಮಾಡಿಸಿದ ಮಂತ್ರ ಉಚ್ಚಾರಕ್ಕೆ ರಕ್ಷಣೆ ತಾನು ಮಾಡುತ್ತಾ ಇದ್ದಾನೆ. ಎಲ್ಲಿ ಬಂತು ತಾತ್ಪರ್ಯ, ಎಲ್ಲಿ ನಿಲ್ಲಿತ್ತು ಅಂದ್ರೆ, ಹೇಳ್ತಾರೆ ಇಡೀ ಮಂತ್ರ ಉಚ್ಚಾರ ಮಾಡುವ ಕಾಲಕ್ಕೆ ನಾನು ಮಂತ್ರ ಉಚ್ಚಾರ ಮಾಡಿದೆ, ನೀನು ನನ್ನ ರಕ್ಷಣೆ ಮಾಡು ಎಂಬ ಭಾವನೆ ಬೇಡ. ನೀನೇ ನನ್ನಿಂದ ಮಂತ್ರ ಉಚ್ಚಾರಣೆ ಮಾಡಿಸ್ತಾ ಇದ್ದೀಯ, ನೀನೇ ರಕ್ಷಣೆ ಮಾಡತಾ ಇದ್ದೀಯ ಎಂಬ ಪ್ರಜ್ಞೆ ಬರಲಿ. ನೀನೇ ನನ್ನಿಂದ ಮಂತ್ರ ಉಚ್ಚಾರಣೆ ಮಾಡಿಸ್ತಾ ಇರೋದು ಎಂಬ ಪ್ರಜ್ಞೆ ನಮ್ಮಲ್ಲಿ ಮೂಡಿ ಬಂದಾಗ ಮಾತ್ರ ಉಚ್ಚಾರಣೆ ಮಾಡಿದ ಮಂತ್ರ ಸಾರ್ಥಕ. ಇಲ್ಲದಿದ್ದರೆ ನಾನೇ ಉಚ್ಚಾರಣೆ ಮಾಡಿದೆ ಈ ಮಂತ್ರ ಎಂಬ ಭಾವನೆಯಿಂದ ಉಚ್ಚಾರಣೆ ಮಾಡಿದ ಮಂತ್ರ ನಮ್ಮನ್ನ ಕಟ್ಟಿ ಹಾಕತ್ತೆ, ಉದ್ಧಾರ ಮಾಡಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಏತಾದೃಶ ಗಾನ ತ್ರಾಣ ಕರ್ತೃತ್ವಾತ್. ನಮ್ಮ ಒಳಗೆ ನಿಂತು ತಾನೇ ಕರ್ತೃವಾಗಿ ನಮ್ಮನ್ನು ನಿಲ್ಲಿಸಿ ನಮ್ಮ ಮುಖೇನ ಜಪ ಮಾಡಿಸಿ ನಮ್ಮನ್ನ ರಕ್ಷಣೆ ಮಾಡುವ ದೇವರು ಯಾರೀ ದೇವರು? ಗಾಯತ್ರಿ ಎಂಬ ಹೆಸರಿರುವ ದೇವರು. ಎಲ್ಲಿದ್ದಾನೆ? ಗಾಯತ್ರಿ ಮಂತ್ರದಲ್ಲಿದ್ದಾನೆ. ಗಾಯತ್ರಿ ಮಂತ್ರದಲ್ಲಿ ದೇವರಿದ್ದಾರೆ. ಹೇಗಿದ್ದಾನೆ ಅಂದ್ರೆ ಷಡ್ವಿಧ, ಆರು ರೀತಿಯಾಗಿದ್ದಾನೆ ಗಾಯತ್ರಿ ಮಂತ್ರದೊಳಗಿರುವ ದೇವ. ಈತನೇ ನಮ್ಮಿಂದ ಉಚ್ಚಾರ ಮಾಡಿಸಿ ನಮ್ಮನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ. ಹಾಗಾದರೆ ಗಾಯತ್ರಿ ಮಂತ್ರದಲ್ಲಿರುವ ದೇವರ ರೂಪಗಳು ಆರು ಅಂತ ಹೇಳಿದರು. ಅಲ್ಲಿ ಹೇಳ್ತಾರೆ ತತ್ರ ಗಾಯತ್ರಿಯಾಂ ಸಂಸ್ಥಿತ ಗಾಯತ್ರಿ ನಾಮ, ಗಾಯತ್ರಿ ಮಂತ್ರದಲ್ಲಿರುವಂಥ ಗಾಯತ್ರಿ ಅಂತ ಕರೆಸಿಕೊಂಡಿರುವಂಥ ದೇವರ ರೂಪ ನಿಂತಿದೆ. ಯಾವ ರೂಪ ಅದು? ಸ್ವಲ್ಪ ಇದು ಹೊಸ ವಿಷಯಗಳು, ಹೊಸ ವಿಷಯಗಳೇ ಬರ್ತಾ ಇವೆ. ಅವಶ್ಯ ತಿಳಿಯಲೇಬೇಕಾದ ವಿಷಯಗಳು, ತಿಳಿದು ನಿತ್ಯ ಚಿಂತನೆ ಮಾಡಲೇಬೇಕಾದ ವಿಷಯಗಳು. ಇಲ್ಲಿ ಆಪ್ಷನ್ ಇಲ್ಲ. ಕಾರ್ತಿಕ ಮಾಸ ಸ್ನಾನ ಮಾಡಿದೆ ಒಳ್ಳೆಯದು, ಬಿಟ್ಟೆ ಸರಿಯಪ್ಪ, ಇಲ್ಲಿ ಆಪ್ಷನ್ ಇಲ್ಲ, ಎಲ್ಲ ಕಂಪಲ್ಸರಿ ಪೇಪರ್ ಇದು. ಆದ್ದರಿಂದ ಹೇಳ್ತಾ ಇದ್ದಾರೆ ಗಾಯತ್ರಿಯಲ್ಲಿ ಇದ್ದುಕೊಂಡು ಗಾಯತ್ರಿ ಅಂತ ಹೆಸರಿಟ್ಟುಕೊಂಡ ದೇವ ಯಾರಾತ ಅಂದರೆ ಸೂರ್ಯ ಸಮಪ್ರಭ, ಸೂರ್ಯನಿಗೆ ಸಮಾನವಾದ ಕಾಂತಿ ಇರುವವ. ಅಂದರೆ ಅಷ್ಟೇ ಕಾಂತಿ ಅಂತಲ್ಲ, ಅನಂತ ಕಾಂತಿ ಇರುವಂಥ ಸ್ವಾಮಿ ಯಾರು ಅಂದರೆ ಸ್ತ್ರೀ ರೂಪ ಹಯಗ್ರೀವ ಪ್ರಥಮ, ಕುದುರೆ ಮುಖ ಆದರೆ ಸ್ತ್ರೀ ರೂಪ, ಸ್ತ್ರೀ ರೂಪಿಯಾದ ಹಯಗ್ರೀವ ಮೊದಲನೆಯವ. ಎಲ್ಲಿರ್ತಾನೆ ಅಂದ್ರೆ ಗಾಯತ್ರಿ ಮಂತ್ರದಲ್ಲೇ ಇದ್ದಾನೆ. ಗಾಯತ್ರಿ ಅಂತ ಕರೆಸಿಕೊಂಡಿದ್ದಾನೆ, ಗಾಯತ್ರಿ ಮಂತ್ರದಲ್ಲಿದ್ದಾನೆ, ಹೆಣ್ಣು ಕುದುರೆಯ ರೂಪದಲ್ಲಿ. ಎರಡು ರೂಪಗಳಲ್ಲಿ, ಒಂದು ಅರ್ಧ ಗ್ರೀವ ತಲೆ ಮಾತ್ರ, ಹೇಗೆ ವಾದಿರಾಜರಿಗೆ ಒಲಿದ ಹಯಗ್ರೀವ ಮೂರ್ತಿ ಏನಿದೆ ಅದು ಎರಡು ರೀತಿ ಮೂರ್ತಿ ಬಂತು. ಒಂದು ಶಂಖ ಅಕ್ಷ ಪುಸ್ತಕ ಬೋಧ ಮುದ್ರೆಯನ್ನು ಹಿಡ್ಕೊಂಡಿರುವಂತಹ ಮನುಷ್ಯ ಆಕಾರ ಕುದುರೆ ಆಕಾರ ಎರಡು ಸೇರಿದ್ದು ನರಸಿಂಹನಂತೆ. ಇನ್ನೊಂದು ವಾದಿರಾಜರ ಭುಜದ ಮೇಲೆ ಕಾಲಿಟ್ಟು ಮಡ್ಡಿಯನ್ನು ತಿಂದ ಪೂರ್ಣ ಕುದುರೆ ಮೂರ್ತಿ. ಆ ಪೂರ್ಣ ಕುದುರೆಯು ಪುರುಷ, ಈ ದರ್ಶನ ಕೊಟ್ಟ ಅರ್ಧ ಅರ್ಧ ಮೂರ್ತಿ ಅದು ಪುರುಷ. ಇಲ್ಲಿ ಪೂರ್ಣ ಮೂರ್ತಿಯು ಸ್ತ್ರೀ, ಸ್ತ್ರೀ ಕುದುರೆ ಆಕಾರ. ನಂತರ ಕೂತದ್ದು ಕೂಡ ಅಂದರೆ ವಿಶೇಷವಾದ ಮನುಷ್ಯ ಮತ್ತು ಕುದುರೆ ಈ ರೀತಿಯಾದ ಒಂದು ಆಕಾರ ಏನಿದೆ, ಹಯಗ್ರೀವ ದೇವರ ಆಕಾರ, ಸ್ತ್ರೀ ಹಯಗ್ರೀವ ಆಕಾರ ಎಲ್ಲಿದೆ, ಗಾಯತ್ರಿ ಮಂತ್ರದಲ್ಲಿದೆ. ಸೂರ್ಯ ಸಮಪ್ರಭ ಅಂತೆ, ಬಣ್ಣ ಯಾವುದು, ಕೆಂಬಣ್ಣದ ಹಯಗ್ರೀವ, ಕೆಂಬಣ್ಣದ ಹಯಗ್ರೀವ ನಮ್ಮ ಗಾಯತ್ರಿ ಮಂತ್ರದಲ್ಲಿದ್ದಾನೆ, ಸ್ತ್ರೀ ರೂಪದಿಂದ ಇದ್ದಾನೆ. ಇನ್ನ ಹೇಳ್ತಾ ಇದ್ದಾರೆ ಎರಡನೇ ರೂಪ, ಗಾಯತ್ರಿ ಮಂತ್ರದಲ್ಲಿರುವ ಎರಡನೇ ರೂಪ ಎಲ್ಲಿದೆ ಅಂದ್ರೆ ಹೇಳ್ತಾ ಇದ್ದಾರೆ, ಪೂರ್ಣತ್ವಾತು ಭೂತನಾಮ ಮತ್ಸ್ಯಾದಿ ಚೇತನ ಚೇತನಾಂತರ್ಗತ ರೂಪಾಣಿ ಚ ದ್ವಿತೀಯ. ಮೀನು ಮೊದಲಾದ ಅನೇಕ ಪ್ರಾಣಿಗಳೇನಿವೆ, ನಾವು ಎಲ್ಲರೂ ಏನು ಪ್ರಾಣಿ ಸಮುದಾಯ ಇದೆ, ಚೇತನಗಳು, ಚೇತನ ಮತ್ತು ಅಚೇತನ, ಪರ್ವತ ಗಿಡ ಏನೇನಿವೆ ಎಲ್ಲದಲ್ಲೂ ಕೂಡ ತುಂಬಿರುವ ಭಗವದ್ ರೂಪ ಯಾವುದು, ಆಯಾ ಆಕಾರದಲ್ಲಿರುವ ಆಯಾ ಪ್ರಾಣಿಗಳಲ್ಲಿ ತುಂಬಿರುವ ದೇವರ ರೂಪ. ಇದರನ್ನ ಏನಂತ ಕರೀತಾರೆ ಅಂದ್ರೆ ಭೂತ ಅಂತ ಕರೀತಾರೆ. ನಾವು ಹೇಳ್ತೀವಲ್ಲೋ ಎಲ್ಲ ಭೂತಗಳಿವೆ, ಭೂತ ಅಂದ್ರೆ ಭವತೀತಿ, ತಾನು ಇದ್ದುಕೊಂಡು ನಮ್ಮನ್ನ ಇರುವಂತೆ ಮಾಡತಾನೆ, ಆದ್ದರಿಂದ ಈತನಿಗೆ ಭೂತ ಅಂತ ಹೆಸರು. ಅಷ್ಟೇ ಅಲ್ಲ, ಪೂರ್ಣತ್ವಾತ್ ಭೂತನಾಮ, ಈತ ಪೂರ್ಣನಾಗಿದ್ದಾನೆ. ಎಲ್ಲಿ, ಇಡೀ ಎಲ್ಲ ಜಡಚೇತನಗಳಲ್ಲಿ ವ್ಯಾಪ್ತನಾಗಿರುವ ರೂಪ ಇದು ಗಾಯತ್ರಿ ಮಂತ್ರಗತ ರೂಪ. ಇನ್ನ ಮೂರನೆಯದು ಅದೆಲ್ಲಿದೆ, ಗಾಯತ್ರಿ ಮಂತ್ರದಲ್ಲಿರುವ ಆರು ರೂಪಗಳಲ್ಲಿ ಎರಡಾಯಿತು, ಮೂರನೇ ರೂಪ ಎಲ್ಲಿದೆ ಅಂದ್ರೆ ವಾಂಗ್ ನಾಮ ವಾಚಿ ಸಂಸ್ಥಃ ಸ್ತ್ರೀ ರೂಪೋ ಹಯಗ್ರೀವ ತೃತೀಯ. ನಮ್ಮ ನಾಲಿಗೆಯಲ್ಲಿ ವಾಕ್ ಅಂತ ಕರೆಸಿಕೊಂಡು ವಾಕಿನಲ್ಲಿ ಇರುವ ಹಯಗ್ರೀವ ರೂಪ ಮೂರನೆಯದು. ಎಂಥ ರೂಪ, ಸ್ತ್ರೀ ರೂಪಿ ಹಯಗ್ರೀವ ಭಗವದ್ ರೂಪ ನಮ್ಮ ನಾಲಿಗೆಯಲ್ಲಿದೆ. ಮೊದಲನೆಯದು ಗಾಯತ್ರಿ ಮಂತ್ರದಲ್ಲಿದೆ, ಎರಡನೇ ಸ್ತ್ರೀ ರೂಪ ಹಯಗ್ರೀವ ನಮ್ಮ ನಾಲಿಗೆಯಲ್ಲಿದೆ ವಾಕ್ ಅಂತ ಕರೆಸಿಕೊಂಡು. ಅದಕ್ಕೆ ಹೇಳಿದರು ವಾದಿರಾಜರು, ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತ್. ಯಾವ ಹಯಗ್ರೀವ, ಈ ಹಯಗ್ರೀವ ನಾಲಿಗೆಯಲ್ಲಿರುವ ಸ್ತ್ರೀ ರೂಪಿ ಹಯಗ್ರೀವನನ್ನು ನೆನೆಸಿ ನೆನೆಸಿ ಯಾರು ಚಿಂತನೆ ಮಾಡುತ್ತಾರೋ ಅಂಥವರ ಬಾಯಿಯಿಂದ ಅಲ್ಲಿರುವ ಸ್ವಾಮಿ ಆ ಸಂಪತ್ತು ಕೊಡುತ್ತಾನೆ, ವಾಕ್ ಸಂಪತ್ತನ್ನು ಕೊಡುತ್ತಾನೆ. ಆದ್ದರಿಂದ ಹೇಳ್ತಾ ಇದ್ದಾರೆ ವಾಂಗ್ನಾಮ ವಾಚಿ ಸಂಸ್ಥಃ ಸ್ತ್ರೀ ರೂಪೋ ಹಯಗ್ರೀವ ತೃತೀಯ, ಮೂರನೇ ಹಯಗ್ರೀವ. ನಾವು ಜಪ ಮಾಡುವಾಗ ಈ ರೂಪದ ಚಿಂತನೆ ಬರಬೇಕು. ನಂತರ ಪೃಥಿವೀ ನಾಮ ಪೃಥಿವೀ ಸಂಸ್ಥಃ ಪೀತವರ್ಣ ಸ್ತ್ರೀ ರೂಪೋ ಹಯಗ್ರೀವ ಚತುರ್ಥ. ಹೇಳ್ತಾ ಇದ್ದಾರೆ ಭೂಮಿಯಲ್ಲಿ ಪೃಥಿವಿಯಲ್ಲಿ ಪೃಥಿವಿ ಅಂತ ಕರೆಸಿಕೊಂಡಿರುವ ಪೀತವರ್ಣ ಹಳದಿ ಬಣ್ಣದಲ್ಲಿರುವ ಸ್ತ್ರೀ ರೂಪಿ ಹಯಗ್ರೀವ ನಾಲ್ಕನೆಯವ. ಒಟ್ಟಾರೆ ಸ್ತ್ರೀ ರೂಪಿ ಹಯಗ್ರೀವ ಎಲ್ಲೆಲ್ಲಿ ಬಂದ, ಒಂದು ಮಂತ್ರದಲ್ಲಿ ಬಂದ, ಎರಡು ವಾಕ್ಯನಲ್ಲಿ ಬಂದ, ಮೂರನೆಯದು ಭೂಮಿಯಲ್ಲಿ ಬಂದ. ಎರಡನೇ ರೂಪ ಏನಾಯಿತು, ಇಡೀ ಜಡಚೇತನಗಳಲ್ಲಿರುವ ರೂಪ ಭೂತ ಅಂತ ಕರೆಸಿಕೊಳ್ಳುವ ರೂಪ ನಾಲ್ಕಾಯಿತು. ಇನ್ನು ಐದನೇ ರೂಪ ಯಾವುದು, ಸಮಸ್ತ ಪದಾರ್ಥ ಆಧಾರ ಶರೀರ ನಾಮಕ ಜೀವ ವ್ಯಾಪ್ತ ಪಂಚಮಃ. ಎಲ್ಲ ಪದಾರ್ಥಗಳಿಗೆ, ಈ ಮೈಕಿದೆ ಮೈಕಾಕಾರದಲ್ಲಿದ್ದಾನೆ, ಟೇಬಲ್ ಟೇಬಲ್ ಆಕಾರ, ಬಿಲ್ಡಿಂಗ್ ಬಿಲ್ಡಿಂಗ್ ಆಕಾರ, ಇಡೀ ಭೂಲೋಕ ಭೂಲೋಕದ ಆಕಾರ, ಎಲ್ಲ ಜಡಚೇತನಗಳ ಆಕಾರದಲ್ಲಿ ಜೀವರನ್ನು ವ್ಯಾಪಿಸಿ ಅವರವರ ಆಕಾರದಲ್ಲಿ ನಿಂತಿರುವ ದೇವರ ರೂಪ ಏನಿದೆ ಅದು ಐದನೆಯದು. ಅದರ ಹೆಸರೇನು ಅಂದರೆ ಶರೀರದ ಸುತ್ತು ಎಲ್ಲರ ಶರೀರಗಳ ಸುತ್ತಿರುವ ರೂಪ, ಅದರ ಹೆಸರು ಶರೀರ. ಶರೀರ ನಾಮಕ ದೇವರ ರೂಪ. ಇಲ್ಲಿ ನಾವು ನೋಡಿದಾಗ ಸ್ವಲ್ಪ ತಿಳಿಯಲೇಬೇಕಾದ ವಿಷಯ ಇದು, ಆದ್ದರಿಂದ ಹೇಳಕ್ಕಾಗ್ತಾ ಇದೆ. ಈ ಶರೀರ ನಾಮಕ ಭಗವಂತ ಏನಿದ್ದಾನಲ್ಲ ನಮ್ಮ ಸುತ್ತು, ಆತನ ಚಿಂತನೆ ಮಾಡಬೇಕಾದ್ರೆ ತುಂಬಾ ಸೊಗಸಾದ ಚಿಂತನೆ ಕೊಡ್ತಾ ಇದ್ದಾರೆ ದಾಸರಾಯರು, ಶಾಸ್ತ್ರ ಕೊಡ್ತಾ ಇದೆ. ನಮ್ಮ ಕಲ್ಪನೆ ಏನು, ಊಟ ಮಾಡುವಾಗ ಹತ್ತಾರು ಜನ ಕೂತಿರ್ತಾರೆ ಮನೆಯಲ್ಲಿ, ನಾವು ಕೃಷ್ಣ ಅರ್ಪಣೆ ಹೇಳಿದು ಹತ್ತಾರು ಜನಕ್ಕೆ ಊಟ ಹಾಕಿ ಹೇಳುವ ಕಲ್ಪನೆ, ಇವರು ಊಟ ಮಾಡುತ್ತಾ ಇದ್ದಾರೆ, ಇವರೊಳಗೆ ದೇವರಿದ್ದಾರೆ, ಆತನೂ ಪ್ರೀತಿಯಾಗಲಿ, ಇವರ ಪ್ರೀತಿಯಾಗಲಿ, ಇವರೇ ಊಟ ಮಾಡುತ್ತಾ ಇರೋದು, ಇವರೊಳಗೆ ದೇವರಿದ್ದಾರೆ. ಒಮ್ಮೆ ನೋಡೋಣ ಜೀವ ಎಷ್ಟಿರ್ತಾನೆ. ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತ ವಿಭಾಗವಗೈದು. ಕುದುರೆ ಬಾಲದ ಕೊನೆಯ ಕೂದಲು ಬಹಳ ತೆಳುವಾಗಿರುತ್ತೆ, ಅದರ ತುದಿಯನ್ನ ಸೌತೆಕಾಯಿಯನ್ನ ಉದ್ದಕ್ಕೆ ಸೀಳಿದಂತೆ ಆ ಕೂದಲನ್ನ ಉದ್ದಕ್ಕೆ ನೂರು ಭಾಗ ಮಾಡಿ ಬಂದ ಒಂದನು ಪುನಃ ಶತವಿಭಾಗವಾಗಲು, ಆ ಒಂದನ್ನು ಮತ್ತು ನೂರು ಭಾಗ ಮಾಡಿದರೆ ಎಷ್ಟು ಒಂದು ಉಳಿಯುತ್ತೋ ಆ ನೂರರಲ್ಲಿ ಅಷ್ಟು ಜೀವ ಪರಮಾಣು, ಬ್ರಹ್ಮದೇವರ ಮೊದಲು ಪರ್ಯಂತ ಸ್ತಂಭ ಪರ್ಯಂತ ಎಲ್ಲರೂ ಅಷ್ಟೇ. ಅಷ್ಟು ಸಣ್ಣ ಜೀವ ಅಂಬೋದು ನಿಶ್ಚಿತ ಶಾಸ್ತ್ರದಲ್ಲಿ. ಎಲ್ಲಿದ್ದಾನೆ? ಶರೀರದ ಸುಷುಮ್ನ ನಾಡಿ. ಸುಷುಮ್ನ ನಾಡಿಯ ಎಷ್ಟು ಪರಿಮಾಣ? ಹರಿಕಥಾಮೃತ ಹೇಳುತ್ತಾರೆ, ಕೇಶ ಸಾಸಿರ ಭಾಗವ ಗೈಸಲು ಎನಿತಿಹುದು ಅನಿತಿಹುದು ಸುಷುಮ್ನ. ನಮ್ಮ ಕೂದಲು ಸಾವಿರ ಭಾಗ ಕತ್ತರಿಸಿದರೆ ಉದ್ದಕ್ಕೆ ಒಂದು ಉಳಿದರೆ ಎಷ್ಟಾಗತ್ತೋ ಅಷ್ಟು ಸುಷುಮ್ನ, ಅದರೊಳಗೆ ಜೀವರ ಹತ್ತು ಸಾವಿರ ಭಾಗ 10,000. ಇಂಥ ಜೀವ ಈ ಹೃದಯ ಕಮಲದಲ್ಲಿ ಒಳಗಿರುವಂಥ ಮೂಲೇಶ ನಾಮಕ ಮೂಲೇಶನ ಪಾದ ಮೂಲದಲ್ಲಿಪ್ಪ ಪವನನ ಪಾದ ಮೂಲದಲ್ಲಿ ಜೀವ ಲಿಂಗ ಅನಿರುದ್ಧಗಳ ಪೊದ್ದಿಕೊಂಡಿಹ. ಲಿಂಗ ಅನಿರುದ್ಧಗಳು ಎರಡು ಸ್ವೆಟರ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ವಿ ನಾವು. ಎಲ್ಲಿ? ಪ್ರಾಣದೇವರ ಪಾದದಲ್ಲಿ. ಪ್ರಾಣದೇವರು ಮೂಲೇಶನ ಪಾದದಲ್ಲಿದ್ದಾರೆ, ಮೂಲೇಶ ಹೃದಯ ಕಮಲದಲ್ಲಿದ್ದಾನೆ, ಹೃದಯ ಕಮಲ ಸುಷುಮ್ನ ನಾಡಿಯಲ್ಲಿದೆ. ಎಷ್ಟು ಸಣ್ಣಕ್ಕಿದೆ! ಸ್ವಲ್ಪ ಲಾಜಿಕಲ್ಲಿ ಆಲೋಚನೆ ಮಾಡೋಣ. ಈ ಟೇಬಲ್ ಅನ್ನ ಎತ್ತಬೇಕಾದ್ರೆ ನಾನು ಎಲ್ಲಿರಬೇಕು? ಕಾಮನ್ ಸೆನ್ಸ್ ಇದರ ಪಕ್ಕದಲ್ಲಿರ್ಬೇಕು ನಾನು. ಅದರ ಮೇಲೆ ಕೂತ್ಕೊಂಡು ಹೊತ್ಕೊಂಡು ತಿರುಗ್ಲಿಕ್ಕಾಗತ್ತೋ? ಇಂಪಾಸಿಬಲ್. ಎರಡನೆಯದು, ಈ ಬಿಲ್ಡಿಂಗ್ ಎಷ್ಟಿದೆ, ನಾನೆಷ್ಟಿದ್ದೇನೆ, ನಾನು ಈ ಬಿಲ್ಡಿಂಗ್ ಹೊತ್ಕೊಂಡು ತಿರುಗ್ಲಿಕ್ಕಾಗತ್ತೋ? ನಾನು ಒಂದು ವೇಳೆ ನಾನು ಈ ಬಿಲ್ಡಿಂಗ್ ಹೊತ್ಕೊಂಡು ತಿರುಗ್ತೇನೆ ಅಂದರೆ ನೀವೇನು ಹೇಳಲ್ಲ, ನಕ್ಕು ಮುಂದಕ್ಕೆ ಹೋಗ್ತೀರಾ. ಆ ನಗುವಲ್ಲಿ ಅರ್ಥ ಆಗ್ಬಿಡುತ್ತೆ ನಾ ಹೇಳಿದ ಮಾತೆಂಥದ್ದು. ಹಾಗೆ ಇಡೀ ಶರೀರ ನೋಡಿದಾಗ ಈ ಜೀವ ಎಷ್ಟಿದ್ದಾನೆ ಅಂದರೆ ದೊಡ್ಡ ಬಿಲ್ಡಿಂಗ್ ಮುಂದೆ ನಾವೆಷ್ಟೋ ಅಷ್ಟು. ನಾವು ಈ ಶರೀರ ಹೊತ್ತುಕೊಂಡು ತಿರುಗೋದು ಸಾಧ್ಯವೋ? ಈ ಪ್ರಶ್ನೆ ಶಾಸ್ತ್ರ ಮುಂದಿಡ್ತಾ ಇದೆ. ಪಚನ ಗಮನ ಭಕ್ಷಣ ಚಲನ ಅಚಲನ ಮೈಥುನ ಪ್ರಯತ್ನವು ಸಾಧ್ಯವೇ ಜನಕ್ಕೆ? ಈ ಶರೀರ ಹೊತ್ತುಕೊಂಡು ಓಡಾಡೋದು ನಿಮ್ಗೆ ಸಾಧ್ಯವೋ? ನೀವೇ ಶರೀರದಲ್ಲಿ ಒಂದು ಚೂರು ಭಾಗ ಇಲ್ಲ, ಇದನ್ನು ಹೊತ್ಕೊಳ್ಳಿಕ್ಕಾಗತ್ತೋ? ಹೊರಿತೀನಿ ಅಂತ ಹೇಳಿದ್ರು ಕೂಡ ಎಲ್ಲಿದ್ದೀರಾ? ಶರೀರದ ಒಳಗೆಲ್ಲೋ ಕೂತಿದ್ದೀರಾ. ಒಳಗೆ ಕೂತಿರುವವರು ಈ ಶರೀರ ಹೊತ್ತುಕೊಂಡು ತಿರುಗ್ಲಿಕ್ಕಾಗತ್ತೋ? ಇಂಪಾಸಿಬಲ್. ಹಾಗಾದ್ರೆ ಏನಾಯಿತು? ಒಳಗೆ ನಮ್ಮನ್ನ ಕೂಡಿಸಿ ನಮಗೆ ಆಲೋಚನೆ ಕೊಡಿಸಿ ಈ ಶರೀರದ ಸುತ್ತು ತಾನೇ ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಮುಖದಲ್ಲಿ ಮುಖ ಇಟ್ಟು ತಾನೇ ವ್ಯಾಪಿಸಿ ನಿಂತಿದ್ದಾನೆ. ನಮಗೆ ಒಳಗೆ ನಿಂತು ಕೈ ಕದಲಿಸಬೇಕು ಅಂತ ಬಯಕೆ ಕೊಟ್ಟು ಈ ಕೈ ಆಕಾರದಲ್ಲಿರುವ ತನ್ನ ಕೈಯಿಂದ ಈ ಕೈ ಕದಲಿಸಿ ಒಗ್ಗರಣೆ ಕೊಡತಾ ಇದ್ದಾನೆ. ನಾನು ಕದಲಿಸಿದೆ ಅಂತ ತಲೆಯಲ್ಲಿ ತುಂಬುತ್ತಾ ಇದ್ದಾನೆ. ಇಷ್ಟೇ ಮಾಡ್ತಾ ಇರೋದು. ಹಾಗಾದರೆ ಊಟಕ್ಕೆ ಕೂತಾಗ ಅನುಸಂಧಾನ ಏನು ಬರಬೇಕು? ಸ್ವಾಮಿಯೇ ಈ ಆಕಾರದಲ್ಲಿದ್ದು ಊಟ ಮಾಡುತ್ತಾ ಇದ್ದಾನೆ, ಜೀವ ಒಳಗಿದ್ದಾನೆ, ಜೀವನನ್ನು ಅವನ ಕೈ ಹಿಡಿಸಿ ಅವನಿಗೆ ಊಟ ಮಾಡಿಸ್ತಾ ಇದ್ದಾನೆ. ಒಟ್ಟಾರೆ ಏನಾಯಿತು? ಅವನೇ ಶರೀರ ನಾಮಕನಾಗಿ ನಿಂತು ಶರೀರವನ್ನು ತಿರುಗಾಡಿಸ್ತಾ ಇದ್ದಾನಲ್ಲವೋ, ಅದೇ ಪರಿಚಯ ಮಾಡುತ್ತಾ ಇದ್ದಾರೆ. ಈ ರೂಪ ಗಾಯತ್ರಿಗತ ರೂಪ, ಶರೀರ ನಾಮಕ ರೂಪ, ಜೀವ ವ್ಯಾಪ್ತ ಪಂಚಮಃ. ಐದನೇ ರೂಪ ಚಿಂತನೆ ಮಾಡಿ. ಇನ್ನ ಆರನೇ ರೂಪ ಯಾವುದು ಅಂದ್ರೆ, ಇಡೀ ಶರೀರದ ಆಕಾರದಲ್ಲಿರುವ ರೂಪ ಬಂತು. ಇನ್ನ ಒಳಗೆ ಒಂದೊಂದು ಇಂದ್ರಿಯ, ಪಂಚಭೂತಗಳು ಇವೆಲ್ಲ ಇದಲ್ಲ, ಪಂಚಪ್ರಾಣಗಳು, ಅವುಗಳಿಗೆ ಆಧಾರವಾದ ರೂಪ ಹೊಂದಿದೆ ಅದು ಹೇಳ್ತಾ ಇದ್ದಾರೆ. ಇಂದ್ರಿಯಾಣಾಂ ಪಂಚ ಪ್ರಾಣಾನಾಂ ಚ ಆಧಾರ ಹೃದಯ ನಾಮಕ ಜೀವ ಹೃದಯಸ್ಥ ಷಷ್ಠ. ಆರನೇ ರೂಪ ಯಾವುದು? ಗಾಯತ್ರಿ ಮಂತ್ರದಲ್ಲಿ ಇರುವ ರೂಪ ಯಾವುದು ಅಂದ್ರೆ, ಹೇಳ್ತಾರೆ ನಮ್ಮ ಐದು ಪ್ರಾಣಗಳಿಗೆ ಆಧಾರ, ಎಲ್ಲ ಹೃದಯಕ್ಕೂ ಆಧಾರ, ಇಡೀ ಇಂದ್ರಿಯಗಳಿಗೆ, ಒಂದೊಂದು ಇಂದ್ರಿಯದ ಆಕೃತಿಯಲ್ಲಿರುವ ಆ ಭಗವದ್ ರೂಪ ಏನಿದೆಯಲ್ಲ, ಇದೇ ವಿಶೇಷವಾಗಿ ಜೀವನ ಹೃದಯದಲ್ಲಿ ನಿಂತಿರುವ ಆಧಾರ ರೂಪ ಭಗವಂತನದ್ದು. ಇದೇ ಆರನೆಯದು. ಇದರ ಹೆಸರೇನು? ಹೃದಯ ಅಂತ ದೇವರ ಹೆಸರು ಆರನೇ ರೂಪಕ್ಕೆ. ಇಷ್ಟು ಹೇಳಿ ಗಾಯತ್ರಿ ಮಂತ್ರದಲ್ಲಿ ಇರುವ ಆರು ರೂಪಗಳು, ಗಾಯತ್ರಿ ಮಂತ್ರ ಹೇಳುವ ರೂಪ ಏಳನೆಯದು. ಯಾವುದು? ಸೂರ್ಯ ಮಂಡಲ ಮಧ್ಯಗತ ರೂಪ, ಗಾಯತ್ರಿ ಪ್ರತಿಪಾದ್ಯ ರೂಪ ಅದು. ಇದು ಗಾಯತ್ರಿ ಮಂತ್ರಸ್ಥ ರೂಪ, ಮಂತ್ರದಲ್ಲಿರುವ ರೂಪ ಆರು. ಇಷ್ಟು ತಿಳಿಸಿಕೊಟ್ಟು ಒಟ್ಟಾರೆ ಬೇಕಾದ ಅರ್ಥ ಬೇಕಲ್ಲ. ಅಥ ಗಾಯತ್ರಿ ಅರ್ಥ ಏನು ಅರ್ಥ ಹೇಳ್ತಾರೆ? ಯೋ ಭರ್ಗ ಭರಣ ಗಮನ ಕರ್ತ ನಹ ಅಸ್ಮಾಕಂ ಧಿಯ ಪ್ರಚೋದಯಾತ್. ಯಾವನಾದರೆ ಭರಣ ಗಮನ ಕರ್ತ, ಭರ್ಗ, ಭರ್ಗ ಅಂದ್ರೆ ಏನು? ನಮ್ಮನ್ನ ಭರಣ ಹೊತ್ತುಕೊಂಡು ತಿರುಗಾಡುವವ, ಹೊತ್ತುಕೊಂಡು ಮೋಕ್ಷಕ್ಕೆ ಕರಕೊಂಡು ಹೋಗುವವ, ಆದ್ದರಿಂದ ಈತನಿಗೆ ಭರ್ಗ. ನಿಜವಾಗ್ಲೂ ಅಷ್ಟೇ ಅಲ್ಲವೋ? ಯಾಕೆ ಅಂದ್ರೆ ದಿನಾಗ್ಲೂ ನಮ್ಮ ಆಲೋಚನೆ ಕೊಟ್ಟು ಈ ಶರೀರ ಹೊತ್ತುಕೊಂಡು ತಿರುಗಾಡೋದು ಅವನೇ. ಇಲ್ಲದಿದ್ರೆ ಶರೀರ ಬಿದ್ದಿರುತ್ತೆ ಪಕ್ಕಕ್ಕೆ, ಶರೀರದ ಆಕೃತಿಯಲ್ಲೇ ಅವನಿದ್ದಾನೆ. ಆದ್ದರಿಂದ ಭರ್ಗ ಯಾರೋ ಅಲ್ಲ, ನಮ್ಮ ಸುತ್ತು ಇದ್ದಾನೆ, ದಿನಾಗ್ಲೂ ಹೊತ್ತುಕೊಂಡು ಓಡಾಡುತ್ತಾ ಇದ್ದಾನೆ. ಇಷ್ಟು ಮಾತ್ರ ಹೊತ್ತುಕೊಂಡು ಓಡಾಡೋದಲ್ಲ, ಇಡೀ ಮೋಕ್ಷಕ್ಕೂ ಹೊತ್ತುಕೊಂಡು ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಈತ ಯಾವನಾದರೆ ನಮ್ಮನ್ನು ಹೊತ್ತುಕೊಂಡು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೋ ಭರ್ಗ ಅಂಥ ಭಗವಂತ ನಹ ನಮಗೂ ತತ್ವಾಭಿಮಾನಿಗಳಿಗೂ. ಅದಕ್ಕೆ ಸ್ವಾಮಿಗಳು ಮಾತಾಡುವ ಕಾಲಕ್ಕೆ ನಾವು ಸ್ವಾಮಿಗಳನ್ನು, ಸ್ವಾಮಿ ತಾವು ಬರಬೇಕು, ಸ್ವಾಮಿಗಳೇನು ಹೇಳ್ತಾರೆ ನಾವು ಬರ್ತೇವೆ ಅಂತ. ಅದೇ ನಮ್ಮನ್ನು ಕರೆದಾಗ ನೀವು ಬರಬೇಕು ಅಂದರೆ ನಾನು ಬರ್ತೇನೆ ಅಂತ ಹೇಳ್ತೇವೆ. ಸ್ವಾಮಿಗಳು ಯಾಕೆ ನಾನು ಬರ್ತೇನೆ ಅಂತ ಹೇಳದೆ ಸೆಲ್ಫ್ ರೆಸ್ಪೆಕ್ಟ್, ತಮಗೆ ತಾವೇ ರೆಸ್ಪೆಕ್ಟ್ ಹಾಕಿ ಕೊಟ್ಕೊಳ್ತಾರೆ ನಾವು ಬರ್ತೇವೆ ಅಂದರೆ ತಮಗೆ ತಾವೇ ಗೌರವ ಕೊಟ್ಕೊಬೋದಲ್ಲ. ಅದು ಏನದು ಅಂದರೆ ನಾನು ಮಾತ್ರ ಬರೋದಲ್ಲ, ನನ್ನೊಳಗೆ 24 ಜನ ಇದ್ದಾರೆ, ಅವರು ಕರಕೊಂಡು ಬಂದರೆ ನಾನು ಬರ್ತೇನೆ. ಆದ್ದರಿಂದ ನಾನು ಬರೋದಲ್ಲ, ನಾವು ಬರುತ್ತೇವೆ, ನಾವೆಲ್ಲರೂ ಬರುತ್ತೇವೆ. ಅಂದರೆ ಜ್ಞಾನಿಗಳ ಮಾತು ಅನುಷ್ಠಾನ ಪೂರ್ವಕವಾಗಿರುತ್ತೆ. ಅದೇ ಹೇಳ್ತಾ ಇದ್ದಾರೆ ಇಲ್ಲಿ. ಯಾವನಾದರೆ ಭಗವಂತ ಭರಣ ಗಮನ ಕರ್ತ ಆಗಿದ್ದಾನೋ ಅಂಥ ಸ್ವಾಮಿ ನಹ ನಮಗೆಲ್ಲರಿಗೂ, ನನ್ನ ಒಳಗಿರುವ ತತ್ವಾಭಿಮಾನಿಗಳಿಗೆ ನನ್ನನ್ನು ಒಳ್ಳೆ ಹಾದಿಯಲ್ಲಿ ಕರಕೊಂಡು ಹೋಗಲಿ ಅಂತ ಅವರ ಬುದ್ಧಿ ದೇವರು ಪ್ರಚೋದನೆ ಮಾಡಿದರೆ ಅವರು ನನ್ನ ಬುದ್ಧಿಯನ್ನು ಪ್ರಚೋದನೆ ಮಾಡುತ್ತಾರೆ. ಒಟ್ಟಾರೆ ಎಲ್ಲರ ಬುದ್ಧಿ ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಬರಲಿ ಅಂತ ಭಗವಂತ ಪ್ರೇರಯೇತ್ ಪ್ರಚೋದನೆ ಮಾಡಲಿ. ಯಾವುದರಲ್ಲಿ ಪ್ರಚೋದನೆ ಮಾಡಲಿ ಅಂದರೆ ಸ್ವವಿಷಯೇ ಪ್ರೇರಯೇತ್. ಈ ಬುದ್ಧಿಯನ್ನ ಎಲ್ಲೆಲ್ಲೋ ಪ್ರಚೋದನೆ ಮಾಡೋದಲ್ಲ, ದೇವರ ಚಿಂತನೆ ಮಾಡುವ ಕ್ರಮದಲ್ಲಿ ನನ್ನನ್ನು ಪ್ರಚೋದನೆ ಮಾಡಲಿ, ಶಾಸ್ತ್ರ ಹೇಳಿದ ರೀತಿಯಲ್ಲಿ ನಮ್ಮನ್ನು ಚಿಂತನೆ ಮಾಡುವ ರೀತಿಯಲ್ಲಿ ಪ್ರಚೋದನೆ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಳಿದದ್ದನ್ನು ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.